ಮಾಡ ತಲಾಖ್ ಯೋಗ್ಯರು ತಗೋಬೇಕು, ಅಯೋಗ್ಯರಿಗಿಲ್ಲ. ಗೊತ್ತಾಯ್ತ? ದುರ್ಗ ಕೃಷ್ಣ ಹೇಳಕ್ ಹೋಗ್ಲಿಲ್ಲ, ಅವ್ರು ಹೇಳೋದು ಏನ್ ಮತ್ತೆ ಕೇಳಲಿಲ್ಲ. ಕೃಷ್ಣ ಏನ ತಿಳಿದೆ ಅಂತ ಹೇಳಿದ್ರೆ ತಿಳದೇ ಹೋಗ್ತಿತ್ತ. ಆಯ್ತಾ? ಸ್ಟೇಟ್ ಮಾಡಿ ನೋಡಪ್ಪ, ಹೀಗೆ ಸಂಧ್ಯಾ ಬೇಕಾದ್ರೆ ಮಾಡು. ಇಷ್ಟೇ ಮುಗಿದೋಯ್ತು. ಮಾಡು ಅಂಬೋದು ಬೇರೆ, ಮಾಡಿದ್ರೆ ಒಳ್ಳೇದಾಗತ್ತೆ ಅಂಬೋದು ಬೇರೆ. ಮಾಡಿದ್ರೆ ಒಳ್ಳೇದಾಗತ್ತೆ ಅಂಬೋ ಮತ್ತೆ ಯಾರಿಗೆ ಹಿಡಿಸುತ್ತೆ? ಒಳ್ಳೆಯವರಿಗೆ ಮಾತ್ರ. ನೀನು ಮಾಡೋದ್ರೆ ಅದು ಕಮೆಂಡ್, ಅದು ನೀವು ಹೇಳಿದ್ದಕ್ಕೆ ಮಾಡಿದೆ ಅಂತಾರೆ. ಅದು ಹೋಯ್ತು, ಅಲ್ಲಿಗೆ ಬರಬಾರ್ದು. ಅದಕ್ಕೂ ಗುಪ್ತವಾಗೇ ಇರಬೇಕು, ಅದಕ್ಕೆ ಗೋಪನ್ನ ಪ್ರಕಾಶ ಮಾಡಬಾರ್ದು ಅಂತ ಹೇಳ್ತಾರೆ. ಬ್ರಹ್ಮಸೂತ್ರ ಅನಾವಿಷ್ಕುರುವನ್ನಯ ಸೂತ್ರ ಕಂಡುಕೊಂಡು ಹೇಳಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟಿದ್ದ. ಮತ್ತೆ ಯಾವಾಗ ಹೇಳಬೇಕಾದ್ರೆ ಸಭೆಗಳಲ್ಲಿ, ವಾಕ್ಯಾರ್ಥಗಳಲ್ಲಿ ಅವಾಗ ಹೇಳಬೇಕೆ ಹೊರತು ಅದು ಪ್ರವಚನ. ಪ್ರವಚನ ಬಂದಿದ್ದು ಅದಕ್ಕೇನೆ. ಯೋಗ್ಯರ್ಯಾರು ಯೋಗ್ಯ ನಮಗೆ ಗೊತ್ತಿಲ್ಲ. ಯೋಗ್ಯರು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ಕೇಳ್ಕೊಟ್ರೆ ದೋಷ ಇಲ್ಲ ನಮಗೆ. ಯೋಗ್ಯರಿಗೆ ಉಪದೇಶ ಬೇರೆ, ಪ್ರವಚನ. ಪ್ರವಚನ ಅಂದ್ರೇನು? ಸರಿಯಾದ ವಿಷಯ ಹೇಳ್ಬಿಡೋದು ಅಷ್ಟೇ. ಬೇಕಾದ್ರೆ ಫಾಲೋ ಮಾಡ್ತಾರೆ, ಸಹಕಾರ ಬಿಡ್ತಾರೆ. ಇದು ಮಾಡುವಂತೇಳಿ ನೀನೇ ತಗೋಬೇಕು ಅಂತ ಅರ್ಥ. ಅದನ್ನು ಶಿಷ್ಯರಿಗೆ ಮಾಡಿ ಉಳಿದವ್ರಿಗೆ ಹೇಳ್ಬಾರ್ದು. ಯೋಗ್ಯರಂತ ಗೊತ್ತಿದ್ರೆ ಮಾತ್ರ ಮಾಡು ಅಂತ ಹೇಳಬೇಕು. ಉಳಿದವರಿಗೆಲ್ಲ ಗೊತ್ತಿಲ್ಲದೆ ಹೋದ ಮಾಡಿ, ಇಬ್ಬರು ಸೇರ್ಕೊಂಡ್ಬಿಟ್ಟಾಗ ಜನರಲ್ ಆಗಿ ಹೇಳ್ಬಿಡ್ಬೇಕು, ಸ್ಪೆಸಿಫಿಕ್ ಆಗಿ ಹೇಳ್ಬಾರ್ದು. ಅದು ಪ್ರವಚನದಲ್ಲಿ ಮಂತ್ರೋಪದೇಶ ಆಗಲ್ಲ, ಇಲ್ಲ. ಯಾಕೆ ಉಪದೇಶ ಯಾರಿಗದ? ಇಂಡಿವಿಜುವಲ್ ಆಗಬೇಕೆ ಹೊರತು ಮಾಸಲ್ ಉಪದೇಶ ಇಲ್ಲ. ಅದು ಇಂಡಿವಿಜುವಲ್ ಯೋಗ್ಯರು ಅಂತ ಕನ್ಫರ್ಮ್ ಆದ್ರೆ ಮಾತ್ರ ಉಪದೇಶ. ಇದ್ರ ಉಪದೇಶ ಮಾಡಕ್ ಬರೋದಿಲ್ಲ. ಕರ್ಮಾಚರಣೆ ಜನರಲ್ ಹೇಳಿದ ಉಪನ್ಯಾಸದಲ್ಲಿ ಹೇಳ್ಬೇಕು ಅಂತೆಲ್ಲ ಹೇಳ್ಬಾರ್ದು. ಮನೆಯವ್ರಿಗೆ ಹೇಳ್ಬೇಕು, ಯಾಕಂದ್ರೆ ನಮ್ಮ ಸಂಬಂಧಪಟ್ಟವರು. ಮನೆಯವ್ರು ಮಾತ್ರ ಹೇಳಲೇಬೇಕು. ಅವ್ರು ಕೇಳ್ದ ಹೋದ್ರೆ ಶಿಕ್ಷಿಸಬೇಕು. ಆಚಾರ ಹೇಳ್ತಾರೆ ಅವರೆಲ್ಲ ಕೂಡ, ಶಿಕ್ಷಿಸಿ ಯಾರು ಹೇಳ್ಬೇಕೆ ಹೊರತು ಅವ್ರು ಬಿಡಬಾರ್ದು. ಯಾಕಂದ್ರೆ ನಮ್ಮ ಆಫೀಸ್ದೇ, ನಮ್ಮ ಆಫೀಸ್ದೇ ಇದ್ದಾಗಿದ್ದಾಗ ಅವರು ಕಂಡವ್ರಿಗೆ ಅವ್ರಿಗೆ ನೀವ್ಯಾರು ಅಂತ ಕೇಳ್ತಾನೆ. ಗೊತ್ತಾಯ್ತಾ? ನೀವ್ಯಾರು ಹೇಳೋದಕ್ಕೆ ಅಂತಾನೆ. ಅದ್ರ ಸಂಬಂಧಪಟ್ಟಿಲ್ಲ. ನಮ್ಮ ಸಂಬಂಧಪಟ್ಟವ್ರು ಯಾರು ಅಂತಿದ್ದಾರೆ. ಅದಕ್ಕೆ ಸಂಸಾರ ಅಂತ ಯಾವುದು ಪರಮಾತ್ಮ ಮಾಡಿದ ಅಂದರೆ ನಿಮ್ಮದೇ ಒಂದು ಆಫೀಸು, ನೀವು ಧರ್ಮಾಚರಣೆ ಸಹ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ, ಮಾಡಿ ಅಂತ ಅರ್ಥ ಅದಕ್ಕೆ. ಗೊತ್ತಾಯ್ತು? ಕಂಡವ್ರಿಗೆ ಹೇಳಿ ಯಾಕೆ ಕೇಳ್ತಾರೆ? ಅದಕ್ಕೆ ರಾಯರು ವಿದ್ಯಾ ಸಂಬಂಧಿ ದೇಹ ಸಂಬಂಧಿವಿ ಅಂತ ಹೇಳಿದರು. ದೇಹ ಸಂಬಂಧಿ ಬಿಗಡಿ ಅಂದರೆ ಮನೆ ಜನಗಳೆಲ್ಲ, ವಿದ್ಯಾ ಸಂಬಂಧಿಗಳು ಶಿಷ್ಯರೆಲ್ಲ. ಉಳಿದವರೇ ಸಂಬಂಧಪಡಲಿಲ್ಲ. ಉಳಿದವ್ರಿಗೆ ಏನಿದ್ರು ಕೂಡ ಹೇಳ್ಬೋದೇ ಹೊರತು ಮಾಡಿ ಅಂತ ಕಮೆಂಟ್ ಮಾಡಕ್ಕೆ ಬರೋದಿಲ್ಲ, ಮಾಡ್ಲಿಕ್ಕೆ ಹೋಗ್ಬಾರ್ದು. ರಾಜರಿಗೆ ಆ ಕೆಲಸ ಇದೆ. ರಾಜ ಇರೋದೇ ಅದಕ್ಕೋಸ್ಕರ. ಆದ್ರಿಂದ ರಾಜ ಕಮೆಂಟ್ ಮಾಡ್ಬೋದು. ರಾಜ ಉಪದೇಶನೂ ಮಾಡಬೇಕಾಗಿಲ್ಲ, ಶಿಕ್ಷೆನೂ ಕೊಡಬೇಕಾಗಿಲ್ಲ. ಇವರಿಗೆ ಮಾತ್ರ ಎರಡೂ ಮಾಡಬೇಕು. ಮನೆಯವರಿಗೆ ಆದರೆ ಎರಡನ್ನೂ ಮಾಡಬೇಕು ಅಂತ ಹೇಳ್ತಾರೆ. ಬಹೂನಿ ಮೇ ವ್ಯತೀತಾನಿ ಸಯೇ ವಾಯಮ್ಮಯಾ ತೇ ಅದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ. ಸಯೇ ವಾಯಮ್ಮಯಾ ತೇ, ಅದೇ ಯೋಗನೇ ಹೇಳ್ತಾ ಇದ್ದೇನೆ. ಸನಾತನ ಅಂತ ಅರ್ಥ. ಫಸ್ಟ್ ಆಗಿ ಬಂದೆ ಯಾವ ಸನಾತನ ಧರ್ಮ ಅಂದ್ರೆ ಅದು ಎವರ್ ಲಾಸ್ಟಿಂಗ್, ಯಾವಾಗಲೂ ಇರತಕ್ಕಂಥ ಧರ್ಮನೇ ಹೇಳ್ತಿದ್ರೆ. ಫಸ್ಟ್ ಆಗಿ ಹೇಳೋದಲ್ಲ ಇದು, ಇರೋದನ್ನೇ ಹೇಳ್ತಿದ್ದೇನೆ. ತೇ ಅದ್ಯ, ತೇ ನಿನಗೆ, ಅದ್ಯ ಅಂದ್ರೆ ಈಗ, ಈಗ ಅಂದ್ರೆ ಈಗ ಪ್ರಸಂಗ ಬಂದಾಗ, ಇಲ್ಲಿ ನರಜನ್ಮ ಬಂದಾಗ, ನಾಲಿಗೆ ಇರುವಾಗ, ಹಾಗೋ ಹಾಗೆ ಈಗ ಹೇಳ್ತಾ, ಯುದ್ಧ ಮಾಡಬೇಕು ಅವಾಗ ಹೇಳ್ತಾ ಇದ್ದೇನೆ. ಯಾವಾಗಲಲ್ಲ, ಯಾವಾಗ ಹೇಳಬೇಕು ಅವಾಗಲೇ ಹೇಳ್ತಾ ಇದ್ದೇನೆ. ಯೋಗ ಪ್ರೋಕ್ತಃ ಪುರಾತನ, ಪುರಾತನ ಸನಾತನ ಸಹ ಏವ ಅಯಂ ಯೋಗ ತೇ ಅದ್ಯ ಮಯಾ ಪ್ರೋಕ್ತಃ, ನಾನಿದ್ದು ತಿಳಿಸಿದ್ದೇನೆ. ನನಗೆ ಕೇಳ್ತಿ ಹೋದ ಹೋಗಿತ್ತಲ್ಲ ಅಂತ ಕೇಳಿದರೆ, ಭಕ್ತೋಸಿ ಮೇ ಸಖಾ ಚೇತಿ, ಇದೇ ಉದ್ದೇಶ. ನೀನು ಭಕ್ತ, ಅದಕ್ಕೆ ಕಂಡರು ವಿರೋಧರ ಭಕ್ತರೆಲ್ಲ ಸಖನೂ ಅಲ್ಲ. ಅದಕ್ಕೆ ಹೇಗೆ ಹೇಳಿದ್ದ ಅವನಿಗೆ? ದುರ್ಯೋಧನ ಹೆದರಿಸಿ ಹೇಳ್ತಾನೆ. ಅರ್ಜುನನಿಗೆ ಪ್ರೀತಿಯಿಂದ ಹೇಳ್ತಾನೆ. ದುರ್ಯೋಧನ ಕೊಡದವ್ರಿಗೆ ಗತಿ ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಾನೆ. ಅದು ನಾಯಿನರಿ ತಿಂದು ಹೋಗುದ್ರೆ ನೆನಪಿರಲಿ ಅಂತ ಹೇಳ್ತಾನೆ. ಇಲ್ಲಿ ಹೇಳ್ಬೇಕಾದ್ರೆ ಆಗಲ್ಲ. ಅರ್ಜುನ ಸರಿಯಾಗಿ ಕೇಳು, ಅರ್ಥ ಮಾಡ್ಕೋ, ಹೀಗೆಲ್ಲ ಹೇಳ್ತಾನೆ. ಅರ್ಥ ಆಯ್ತಾ? ಹೇಳೋದ್ರಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಭಕ್ತೋಸಿ ಮೇ ಸಖಾ ಚೇತಿ, ದುರ್ಯೋಧನನಿಗೂ ಕೃಷ್ಣ ಹೇಳಿದ, ಅರ್ಜುನನಿಗೂ ಹೇಳಿದ. ದುರ್ಯೋಧನಿಗೆ ಅಭಕ್ತ ಅಸಖ ಅಂತಾನೆ ಹೇಳಿದ, ಇಲ್ಲಿ ಭಕ್ತ ಸಖ ಅಂತಾನೆ ಹೇಳಿದ. ಆದ್ರಿಂದ ಹೇಳೋ ರೀತಿಯಲ್ಲಿ ಬದಲಾಗಿ ಹೋಯ್ತಾಗ, ಆದ್ರೆ ಯಾರಿಗೆ ಹೇಳೋ ರೀತಿಯಲ್ಲಿ ಬದಲಾಗುತ್ತೋ ಆ ಎಫೆಕ್ಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅರ್ಜುನ ಹೇಳಿದ ಕೆಲಸ ಮಾಡಿದ್ದು, ದುರ್ಯೋಧನ ಹೇಳಿದ್ದು ಕೃಷ್ಣ ಅನ್ಕಂಡಾಗೈತೆ ಹೊರತು ಅವನಿಗೆ ಹೇಳಿದ್ದು ಅವ್ನು ತಿಳ್ಕೊಳಕ್ಕಾಗಲೇ ಇಲ್ಲ ಅವನ ಕೈಲಿ. ಅದಕ್ಕೆ ಹೇಳಿದರೆ ನಮ್ಗೆ ಹಿಡಿಯೋದಿಲ್ಲ. ಅವ್ರಿಗೆ ಹೇಳೋ ಹೇಗೆ ಹೇಳಬೇಕು ಅದನ್ನು? ಉಪದೇಶ ಅಂತ ಹೇಳಿದ್ರೆ ಮಾತ್ರ ಮುಟ್ತದೆ ಹೊರತು ಸುಮ್ಮನೆ ಹೇಳಿದರೆ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುರು ಉಪದೇಶ ಅಂತ ಅದಕ್ಕೆ ಬಂದಿದ್ದು. ಅವು ಅರ್ಹತೆ ಅಂದರೆ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದ್ ಉತ್ತಮಂ. ನಿಮ್ಮ ಭಕ್ತ ದಿನೇನು ಗೊತ್ತು ಅಂದರೆ ಏನು ಹೇಳಬೇಕು? ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೆ ಶಿಷ್ಯಸ್ತೇಹಂ ಶಾತಿ ಮಾಂ ತ್ವಾಂಪ್ರ ಹೇಳ್ಕೊಂಡ್ಬಿಟ್ಟಿದ್ದಾನೆ ಅರ್ಜುನ. ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ರೆ ಸೀಟ್ ಕೊಡ, ಕರೆದವ್ರು ಕೊಡ್ತಾ ಇಲ್ಲ. ಅಪ್ಲಿಕೇಶನ್ ಹಾಕಿದವರು ಸೀಟ್ ಕೊಡೋ ಹಾಗೆ ಅಪ್ಲಿಕೇಶನ್ ಹಾಕಿದ್ದಾನೆ ಅರ್ಜುನ. ಈಗಾಗಲೇ ನಾನು ನಿನ್ನ ಶಿಷ್ಯ ಸ್ವೀಕಾರ ಮಾಡಿ ಉಪದೇಶ ಮಾಡು ಅಂತ ಹೇಳಿರೋದ್ರಿಂದ ನಿನ್ನ ಭಕ್ತ. ಈಗ ಯಾರು ಸ್ಟೂಡೆಂಟ್ ಅಂತ ಕರೆದ್ರೆ ಹಾಗೋ ಹಾಗೆ, ಅವನು ಸಾರ್ ಅಂದ್ರೆ ಸ್ಟೂಡೆಂಟ್ ಸಂಬಂಧ ಬಂತೀಗ. ಹೊರಗಿದ್ರೆ ಒಳಗೆ ನೀರ್ಯಾರು ಅವನು ಅಂತಾರೆ. ಹಿಡಿತ ಇವರಿಗೂ ಸಂಬಂಧ ಇಲ್ಲ, ಅವರಿಗೂ ಸಂಬಂಧ ಇಲ್ಲ. ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದ್ ಉತ್ತಮ. ಕಂಡಗಳಲ್ಲಿ ಯಾಕೆ ಹೇಳೋದಿಲ್ಲ ಅಂದರೆ ಇದು ರಹಸ್ಯ ಉತ್ತಮ. ರಹಸ್ಯವನ್ನು ಒಬ್ಬರ ರಹಸ್ಯ ಅಂತ ಯಾಕೆ ಕರೀತಾರೆ ಅದನ್ನು? ಎಲ್ಲರಿಗೂ ಹೇಳಿಬಿಡಿ ರಹಸ್ಯ, ಅದು ಎಲ್ಲರಿಗೂ ರಹಸ್ಯ ಆಗುತ್ತದೆ. ಗುಟ್ಟ ಮತ್ತು ಯೋಗ್ಯರಿಗೆ ಮಾತ್ರ ಹೇಳಬೇಕು. ರಹಸ್ಯ ಕೆಟ್ಟ ರಹಸ್ಯ ಬೇರೆ ಇರುತ್ತೆ, ಒಳ್ಳೆ ರಹಸ್ಯ ಬೇರೆ ಇರುತ್ತೆ. ಉತ್ತಮಂ ರಹಸ್ಯಂ, ಎಂಥ ರಹಸ್ಯ ಇದು? ಉತ್ತಮ ರಹಸ್ಯವಾದ್ದರಿಂದ ಇದನ್ನು ಯಾರು ಹೇಳಬೇಕು? ಭಕ್ತರಿಗೆ, ಸಖ ಹಿತೈಷಿಗಳಿಗೆ ಹೇಳಬೇಕು, ಅಂಡೋರಿಗೆ ಹೇಳಬಾರ್ದು. ಎರಡೂ ಆಗಿದ್ದಿ, ಅದಕ್ಕೆ ಹೇಳ್ತಾ ಇದ್ದೇನೆ. ಪರಂಪರೆಯಿಂದ ಬಂದಿದ್ದು ಅಂತೇಳಿ ಎಲ್ಲ ಯಾರು ಹೇಳಬೇಕು, ಯಾರು ಹೇಳಬೇಕು ಎಲ್ಲ ಬಂದಂತೆ ಆಯ್ತದ್ರಿಂದ. ಅರ್ಜುನ ಉವಾಚ, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇ ತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನ ಒಳ್ಳೆ ಪ್ರಶ್ನೆ ಕೇಳ್ತಾನೆ. ನಾನೇ ಹೇಳಿದೆ ಸೂರ್ಯನಿಗೆ, ಅವನ ಮಾ ಹೇಳ್ಕೊತ ಬಂದಿರೋ ಕೃಷ್ಣ, ನೀನು ನನ್ನ ಜೊತೆಗಿರೋನು. ಕೃಷ್ಣ 7 ತಿಂಗಳು ದೊಡ್ಡವನಷ್ಟೇನೆ. ಮತ್ತೆ ಅಪರಂ ಭವತೋ ಜನ್ಮ, ಸೂರ್ಯ ಇದ್ದಿದ್ದು ಯಾವಾಗ, ನೀನಿರೋದು ಯಾವಾಗ? ಆ ವಯೋಸ್ವತವನು ಎಲ್ಲಿ, ಭಿಕ್ಷಾಕು ಎಲ್ಲಿ, ನೀನೆಲ್ಲಿ, ನೀನು ಹೇಳೋದೇನು ಬಂತು, ಅವ್ರು ಕೇಳಿ ಪರಂಪರೆ ಬರೋದೇನು ಬಂತು ನೋಡ್ರಿ, ಅನ್ಸುತ್ತಾ ಇಲ್ಲ ಇದು. ಅದಷ್ಟನ್ನು ಎಲ್ಲರ ಪರ ಅರ್ಜುನ ಪ್ರಶ್ನೆ ಕೇಳ್ಬಿಡ್ತಾ. ಅಪರಂ ಭವತೋ ಜನ್ಮ, ಅಪರಂ ಅಂದ್ರೇನು? ಅನಂತರ ಕಾಲದ್ದು ನಿನ್ನ ಅವತಾರ. ಪರಂ ಜನ್ಮ ವಿವಸ್ವತಃ, ಅವರ ಹುಟ್ಟು ಮೊದಲೇ ಇದ್ದಿತ್ತು. ಪರ ಅಪರ, ಮೊದಲಿದ್ದವರು ಅವರು, ಆಮೇಲೆ ಇದ್ದವ ನೀನು. ಯಾರೋ ಹುಡುಗಿ, ಇಬ್ಬರು ಫ್ರೆಂಡ್ಸು, 6-8 ವರ್ಷ ಹುಡುಗರು. ನಿಮ್ಮ ಮುತ್ತಾತಿ ಉಪನಯನ ಮಾಡಿಸಿದ್ ನಾನೇ ಅಂತ ಕೇಳಿದರೆ ಹೇಗೆ ಮಾಡ್ತಾರೆ? ನೀವು ಹುಟ್ಟೇ ಇರೋದಿಲ್ಲ ಆಗ. ಅಂಥ ಹೊತ್ತಲ್ಲಿ ನಿಮ್ಮ ಉಪನಯನ ನಾನೇ ಮಾಡಿಸಿದ್ದೆ ಅಂತ ಹೇಳಿದ್ರೆ ಏನು ಹೇಳ್ತೀಯ ಅಂತ ಕೇಳಿದ ತಕ್ಷಣ ಅವರು, ಪರ ನೀನು ಅಪರ ಹೇಗೆ ಹೇಳ್ತಿ? ಅದೇ ಅರ್ಜುನ ಸರಿಯಾದ ಪ್ರಶ್ನೆ ಕೇಳಿದೆ. ಇದರಿಂದ ಏನ ರೂಪ ರೂಪಕ್ಕೆ ಭೇದ ಇಲ್ಲ ಎಲ್ಲ ಗೊತ್ತಾಗಬೇಕು. ಈಗ ರೂಪ ರೂಪಕ್ಕೆ ಭೇದ ಇಲ್ಲ, ಪರಮಾತ್ಮನಿಗೆ ಅದ್ಯಾವುದು ಸಂಬಂಧ ಇಲ್ಲ ಅಂತ ಹೇಳೋದಕ್ಕೆ ಇದನ್ನೆಲ್ಲ ಹೇಳ್ತಾರೆ. ಬಹು ಅದಕ್ಕೆ ಇದು ಮೊದಲೇ ಭಾಗ ಅಲ್ಲಿ ಏನಂತ ಹೇಳಿದ್ರು, ಮೊದಲ ಭಾಗ ಭಗವಂತನ ಸ್ವರೂಪ ಹೇಳತಕ್ಕಂಥ ವಿಚಾರ ಅಂತ ಹೇಳಿದ್ದ. ನಾನು ಹೇಳಿದೆ ಆಗ ಕಥಮೇತ ದ್ವಿಜಾನೀಯ ತ್ವಮಾದೋ ಪ್ರೋಕ್ತವಾನೀತಿ ಅಂದಮೇಲೆ ಅರ್ಜುನ ಆಕ್ಷೇಪ ಮಾಡೋದಿಲ್ಲ, ನೆನಪಿರಲಿ. ಆಕ್ಷೇಪ ಬೇರೆ, ಜಿಜ್ಞಾಸೆ ಬೇರೆ. ಜಿಜ್ಞಾಸೆಗೆ ಉತ್ತರ, ಆಕ್ಷೇಪಕ್ಕೆ ಉತ್ತರ ಕೊಡಬಾರ್ದು. ಯಾಕೆ? ಆಕ್ಷೇಪ ಮಾಡೋನಿಗೆ ಏನಿರುತ್ತೆ ಮನಸ್ಸಿನಲ್ಲಿ? ಒಪ್ಪಬಾರದು ಅಂತಿರುತ್ತೆ. ಅವನು ಆಕ್ಷೇಪ ಮಾಡ್ತಾರೆ. ಜಿಜ್ಞಾಸೆಗೆ ಒಪ್ಪು ತಿಳ್ಕೋಬೇಕು ಅಂತಿರುತ್ತೆ. ಅರ್ಜುನ ತಿಳ್ಕೋಬೇಕು ಅಂತ ಅದು ಹೇಳ್ತಾನೆ ನೋಡಿ. ಕಥಮೇತ ದ್ವಿಜಾನೀಯಂ, ನಾನು ಹೇಗೆ ಅರ್ಥ ಮಾಡ್ಕೊಳ್ಳೋದಿನ, ಓಹೋ ಏನು ಹೇಳುತ್ತೆ ಅಂತ ಕೇಳೋದಿಲ್ಲ, ಆಕ್ಷೇಪ. ಅದ ಇಲ್ಲ, ಅರ್ಜುನ ನಾ ಹೇಗೆ ತಿಳ್ಕೊಳ್ಳಿ ಇದನ್ನ, ನೀನು ಹೇಳಿದ್ರೆ ಸತ್ಯನೇ, ನನಗೆ ಅರ್ಥ ಆಗ್ಬೇಕು ಹಾಗೆ ಹೇಳು ಅಂತ ಹೇಳ್ತಾನೆ ಅಷ್ಟೇ ಹೊರತು ಒಪ್ಪೋದಿಲ್ಲ ಅಂತ ಹೇಳೋದಿಲ್ಲ. ಅಲ್ಲೇ ಸ್ವಾರಸ್ಯ ಇರೋದು ಅಲ್ಲೇನೆ. ಆಕ್ಷೇಪಕ್ಕೂ ಜಿಜ್ಞಾಸೆಗೂ, ಪ್ರಶ್ನೆಗೂ ಆಕ್ಷೇಪಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ದಾರಿ ಎಲ್ಲಿ ಹೋಗುತ್ತೆ ಪ್ರಶ್ನೆ, ಅದು ಈ ದಾರಿಗೆಲ್ಲೇ ಹೋಗುತ್ತೆ ಅಂತ ಶುರು ಮಾಡಿಬಿಟ್ರೆ ನಿನ್ಗೆ ಗೊತ್ತೇನೆ ಅಂತ ಜಾತಿಯಲ್ಲಿ ಕೇಳಬಾರ್ದು. ಯಾವಾಗ ಎಲ್ಲಿಗಾರು ಆಕಾಶಕ್ಕೆ ಹೋಗೋದು ಕಳಿಸ್ಬಿಡ್ತಾನೆ. ನಾ ಪ್ರಶ್ನೆ ಕೇಳಿದ್ರೆ ಉತ್ತರ ಹಾಗೆ ಕೊಡ್ತಾರೆ ಅವ್ರು, ಉತ್ತರ ಹೇಗೆ ಕೊಡ್ತಾರೆ? ಪ್ರಶ್ನೆ ತಕ್ಕ ಉತ್ತರ ಕೊಡ್ತಾನೆ. ದುರ್ಯೋಧನದ ಹಾಗಿತ್ತು, ಕೃಷ್ಣ ಹಾಗೆ ಉತ್ತರ ಕೊಟ್ಟಷ್ಟೇ. ಕಥಮೇತ ದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ, ತಿಳಿದವ್ರು ಹೇಳ್ತಾ ಇದ್ರೆ ಹಿಂದೆ ಏನೋ ಅರ್ಥ ಇರುತ್ತೆ. ಅದಕ್ಕೇನು ಮಾಡಬೇಕಂದ್ರೆ ಯಾವಾಗಲೂ ಏನು ಅಂತ ಕೇಳಬೇಕೆ ಹೊರತು ಆಕ್ಷೇಪಿಸಬಾರ್ದು. ಆಕ್ಷೇಪಿಸಿದ್ರೆ ತಿರುಗಿ ಹೊಡೆಯುತ್ತೆ ಮತ್ತೆ. ಅದು ತ್ವಮಾದೌ ಪ್ರೋಕ್ತವಾನಿತಿ, ಆದೌ ಬದಲಿಗೇನೆ ತ್ವಮ್ ನೀನು, ಪ್ರೋಕ್ತವಾನ್ ಹಿಡಿದವನಾದೆ ಇತಿ ಅನ್ನೋದನ್ನ ಕಥಂ ವಿಜಾನೀಯಂ, ನಾನು ಹೇಗೆ ತಿಳ್ಕೊಳ್ಳಿ? ಶ್ರೀ ಭಗವಾನ್ ವಾಚ, ಅದಕ್ಕೂ ಕೃಷ್ಣ ಉತ್ತರ ಕೊಡ್ತಾನೆ. ಇದು ಎಷ್ಟು ಇಂಪಾರ್ಟ್, ತನ್ನ ಬಗ್ಗೆ ತಾನೇ ಹೇಳ್ತಾನೆ ಭಗವಂತ. ಬಹೂನಿಮೇ ವ್ಯತೀತಾನೆ ಜನ್ಮಾನಿ ತವ ಚ ಅರ್ಜುನ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಬಹೂನಿಮೇ ವ್ಯತೀತಾನೆ ಜನ್ಮಾನಿ ತವ ಚ ಅರ್ಜುನ, ತಾನಿ ಅಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಎಷ್ಟು ಸುಮ್ಮನೆ ಸುಲಭ ಸಂಸ್ಕೃತ ಇದು, ಯಾವ ಶ್ಲೋಕ ಸುಲಭ ಇರೋದಿಲ್ಲ. ಬಹೂನಿಮೇ ವ್ಯತೀತಾನೆ ಜನ್ಮಾನಿ ಅರ್ಜುನ, ಎಲೆ ಅರ್ಜುನ, ಮೇ ನನಗೆ ಬಹೂನಿ ಜನ್ಮಾನಿ ವ್ಯತೀತಾನೆ, ಎಷ್ಟೋ ಅವತಾರಗಳಾಗಿ ಹೋಗಿಬಿಟ್ಟಿದೆ. ತವಚ ನಿನಗೂ ಅಷ್ಟೇ ಆಗಿದೆ, ಅಂದರೆ ಅನಾದಿ ಕಾಲದಿಂದ ಬಂದಿರೋದ್ರಿಂದ ನೀನು ಬೇಕಾಷ್ಟು ಹುಟ್ಟಿದ್ದೀಯಾ, ನಾನು ಬೇಕಾಷ್ಟು ಅವತಾರ ಮಾಡಿದ್ದೇನೆ, ಇಷ್ಟು ವ್ಯತ್ಯಾಸ. ಆದರೆ ಒಂದು ವ್ಯತ್ಯಾಸ ಏನು ಅಂದರೆ, ತಾನ್ಯಹಂ ವೇದ ಸರ್ವಾಣಿ, ಅಹಂ ತಾನಿ ಸರ್ವಾಣಿ ವೇದ, ಅದೆಲ್ಲ ನನಗೆ ಗೊತ್ತು. ಎಲ್ಲ ಅಂದರೆ ಯಾವ್ಯಾವುದು? ನಂದು ಗೊತ್ತು, ನಿಂದು ಗೊತ್ತು, ಗೊತ್ತಾಯ್ತಿಲ್ಲ. ನಿನಗೆ ನಿಂದೇ ಗೊತ್ತಿಲ್ಲ, ಅರ್ಜುನ ಹೇಳೋದು, ಕೃಷ್ಣ ಹೇಳೋದು, ನಿನಗೆ ನಿಂದೇ ಗೊತ್ತಿಲ್ಲ, ಅದನ್ನಂತೂ ಗೊತ್ತೇ ಇಲ್ಲ. ಇದು ದೇವರ ಸರ್ವಜ್ಞ ಮೊದಲು ಸಾಕ್ಷಿ. ಇದು ಅರ್ಜುನೊಂದೇ ಗೊತ್ತಲ್ಲ ಕೃಷ್ಣನಿಗೆ, ಎಲ್ಲರದು ಗೊತ್ತು ಅಂತ. ತೊಂಬಿತ್ತು ಉಪಲಕ್ಷಣ, ಕರ್ಮಣ್ಣೇ ವಾಧಿಕಾರಸ್ಥೆ ಅಂದ್ರೆ ಏನರ್ಥ? ಅರ್ಜುನ ನಿನಗೆ ಕರ್ಮಾಧಿಕಾರ, ನಿನ್ನ ನೀನು ಜೀವ, ಎಲ್ಲ ಜೀವರಿಗೂ ಕರ್ತವ್ಯದಲ್ಲಿ ಅಧಿಕಾರ ಅಂತ ಅರ್ಥ. ನಿನಗೊಬ್ಬನಿಗೆ ಕೃಷ್ಣ ಅರ್ಜುನ ಮಾತು ಹೇಳಿದ, ನಮಗೆಲ್ಲ ಏನು ವ್ಯಾಚಾರ ಅಂತ ಕೇಳಿದರೆ, ತೇ ಎನ್ನ ಮಾತಿಗೆ ತದುಪಲಕ್ಷಿತ ಜೀವಾಹ ಅಂತ ಅರ್ಥ. ಅದೇ ರೀತಿನೇ ನನಗೆ ಅಂತೇಳಿ, ನೀನು ನಿನಗೆ ನಿನಗೆ ಅಂದರೆ ಜೀವಿಗಳಿಗೆ ಅನಾಧಿಕಾರದ ಎಷ್ಟೋ ಜನ್ಮ ಆಗೋಗ್ಬಿಟ್ಟಿದೆ. ಆದರೆ ವ್ಯತ್ಯಾಸ ಇಷ್ಟೇ, ತಾನ್ಯಹಂ ವೇದ ಸರ್ವಾಣಿ, ಅದೆಲ್ಲ ನನಗೆ ಗೊತ್ತಿದೆ, ನನ್ನ ಅವತಾರಗಳು ಯಾವುದೆಲ್ಲ ನನಗೆ ಗೊತ್ತು. ನಮಗೆ ಗೊತ್ತಿರೋ ಜಡ ಬರ್ತಾರೆ, ತಂದೆ ಗೊತ್ತಿರಲಿಲ್ಲ ಪಾಪ, ಇವತ್ತು ಯಾರಿಗೂ ಗೊತ್ತಿಲ್ಲ ಹಿಂದಿನ ಜನ್ಮ ಏನು ಅಂತೇಳಿ. ಅದಕ್ಕೆ ಅವ್ರು ಮೋಸ ಮಾಡೋ ಮಲಿಸಿ ಮಾಡಿಬಿಡ್ತಾರೆ, ಅವರು ಏನಾಗಿದ್ದೆ ಅಂತ ಹೇಳಿಬಿಡ್ತಾರೆ. ತಂದೆ ಹೇಳಿಕೊಟ್ರೆ ಸಾಕು, ಇವ್ರದಲ್ಲೇ ಯಾಕೆ ಹೇಳ್ಬೇಕು ಅವನು? ಫಸ್ಟು ಬರೀ ಮೋಸ, ಹಾಗೆಲ್ಲ ಜನ್ಮ ಬುಡದ ಜನ್ಮ ಗೊತ್ತಾಗೋದಿಲ್ಲ. ಏನ ಜನ್ಮ ಅಲ್ಲ, ಜನ್ಮ ಅಂದ್ರೆ ಇಬ್ಬರಿಗೂ ಅನ್ಯಾಯ. ಪರಮಾತ್ಮರ ಜನ್ಮ ಅಂದರೆ ಜನಿ ಪ್ರಾದುರ್ಭಾವಿ, ಪ್ರಾದುರ್ಭಾವ. ಈತನ ಜನ್ಮ ಅಂದರೆ ಹುಟ್ಟು. ಜನ್ಮ ಶಬ್ದಕ್ಕೆ ಎರಡು ಅರ್ಥನೂ ಇದೆ, ಪ್ರಾದುರ್ಭಾವ ಅಂತಲೂ ಅರ್ಥ ಇದೆ, ಹುಟ್ಟಿ ಬರೋದು ಅಂತ ಅರ್ಥ ಇದೆ. ಕಾಮನ್ ಆದ್ರಿಂದ ಇಬ್ಬರಿಗೂ ಅಪ್ಲಿಕಬಲ್. ಅದು ಬಿಡಿಸಿ ಹೇಳ್ತಾನೆ, ತಾನ್ಯಹಂ ವೇದ ಸರ್ವಾಣಿ, ಎಲ್ಲವನ್ನೂ ತಿಳಿದಿದ್ದೇನೆ, ನಿಂದು ನಂದು ಎಲ್ಲರದ್ದು ಎಲ್ಲ ಸ್ಪಷ್ಟ ತಿಳಿದಿದ್ದೆ. ಆದರೆ ನಿನಗೆ ನತ್ವಂ ವೇತ್ತ ಪರಂತಪ್ಪ, ಅರ್ಜುನ ತಾನು ಇಂದ್ರಾವದೇ ಮರ್ತು ಬಿಡ್ತಾನೆ ಎಷ್ಟೋ ಸಲ, ತಾನು ಮೂಲ ರೂಪನೇ ಮರ್ತು ಬಿಡ್ತಾನೆ, ನಮ್ಮ ಪದಾರ್ಥ ನಾವೇ ಮರ್ತು ಬಿಡೋದಿಲ್ಲ. ಸ್ವೆಟ್ ಹಾಕೊಂಡು ಎಲ್ಲೇ ಹುಡುಕ್ತಾ ಇರೋದು, ಸ್ವೆಟ್ ಹಾಕೊಂಡೇ ಹುಡುಕ್ತಾರೆ ಎಲ್ಲಿ ಹೊಟ್ಟಿದ್ದೀನಿ ಅಂತ, ಪೆನ್ ಹಿಡ್ಕೊಂಡೇ ಹುಡುಕ್ತಿರೋದು. ಆ ಥರ ಮನುಷ್ಯನ ಸ್ವಭಾವ ಇರುತ್ತೆ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ, ನಿನಗದು ಗೊತ್ತೇ ಇಲ್ಲ. ಪ್ಲೂರಲ್ ಆಗಿ ತಗೋಬೇಕು. ತೇ ಎಂಬುದೇನದು? ನೀನ ತವ ತೇ, ಅದೆರಡು ಏಕವಚನನೆ, ಎರಡು ಏಕವಚನನೆ. ಅದು ಉಪಲಕ್ಷಣ ಅಂತ ಹೆಸರು. ನಿನಗೆ ಅಂದ್ರೆ ನಿನ್ನಂತ ಎಲ್ಲಾ ಜೀವರಿಗೂ ಅಂತ ಅರ್ಥ. ಅದೇ ತೇನ ಇಂಗ್ಲಿಷ್ ನಲ್ಲಿ ಬರೀರಿ ಏನಾಗುತ್ತೆ? ತೇನ ಹಾಗೆ ಬರೀರಿ, ಟಿ ಎಚ್ ಇ ವೈ ಅಂತ ಬರೆದ್ರೆ ಏನಾಗುತ್ತೆ? ದೇ ದೇ ಅಂದ್ರೆ ಏನು? ಅವಳು ಅಂತ ಅರ್ಥ. ಅಂದ್ರೆ ತೀರ ಹಾಗೆ ಬರೆದ್ ಬಿಟ್ರೆ ಪೂರ್ತಿ ಇದೇ ರೀತಿ ಬಂದ್ಬಿಡುತ್ತ. ತವಚ ಅರ್ಜುನ, ತವಚ ಅರ್ಜುನ, ಚ ಮತ್ತು ನನಗೆ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ಮಯಿ ಸರ್ವಾಣಿ ಇತ್ಯುಕ್ತಂ ತನ್ ಮಹಾತ್ಮ್ಯಂ ಆದಿತೋ ಜ್ಞಾತುಂ ಪೃಚ್ಛತಿ ಅಪರಮಿತಿ. ನಾನು ನನ್ನಲ್ಲಿ ಹಾಕು ಅಂತ ಹೇಳಿದ್ನಲ್ಲ, ನಿನ್ನಲ್ಲಿ ಅರ್ಪಣೆ ಯಾಕೆ ಮಾಡಬೇಕು? ನೀನೇ ಹೇಗೆ ಹೇಳಿದ ಎಲ್ಲದಕ್ಕೂ ಉತ್ತರ ಇದೆ, ಎಲ್ಲದಕ್ಕೂ ಪರಮಪುರುಷನಾದ ನನಗೊಪ್ಪಿಸು ಅಂತ ಅರ್ಥ. ಅದನ್ನು ತಾನೇ ಆರಂತೆ ನಿರೂಪಣೆ ಮಾಡ್ತಿದ್ದಾನೆ ಪರಮಾತ್ಮ ಭಗವಂತನ ಬಗ್ಗೆ ತಾನೇ ಹೇಳಿಕೊಂಡ ಮಾತುಗಳು. ಇವಿಷ್ಟು ಕೂಡ ದೇವರ ಬಗ್ಗೆ ಇನ್ನೊಬ್ರು ಹೇಳಿದ್ರೆ ತಾನೇ ಹೇಳ್ಕೊಂಡ ಮೇಲೆ ಅದು ಅಲ್ಟಿಮೇಟ್. ನತು ಏವ ಅಹಂ ಇತ್ಯಾದಿನ, ನಾನು ನತ್ತೇ ವಾಹಂ ಜಾತುನಾಸಂ ಅಲ್ಲಿ ಬಂದಿತ್ತು. ಇತ್ಯಾದಿನ ಸರ್ವ ಪ್ರಕಾರೇಣ ಉತ್ಪತ್ತಿ ವಿನಾಶರಾಹಿತ್ಯ ಮುಕ್ತಂ ಭಗವತಃ. ನತ್ವೇ ವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನವಭಿಷ್ಯಾಮಃ ಸರ್ವೇ ವಯಮತಃ ಪರಂ ಎಂದು ಬಂದಿತ್ತು. ನೆನಪಿದೆಯಾ ಯಾವ ಶುರು ಮಾಡಿದ್ದ? ಅದೇನೆ ಅಶೋಚ್ಯಾನ ಅನ್ನೋ ಶೋಚ ಶ್ಲೋಕ ಅದೇನೆ. ಗೊತ್ತಾಯ್ತಾ? ನನಗೂ ಹುಟ್ಟಿಲ್ಲ, ನಿನಗೂ ಹುಟ್ಟಿಲ್ಲ, ಯಾರಿಗೂ ಹುಟ್ಟಿಲ್ಲ ಅಂತ ಜೀವ ನಿತ್ಯ ಚೇತನ ನಿತ್ಯ ಅಂತ ಹೇಳಿದರು. ಆದರೆ ದೇವರಿಗೂ ದೇವರಿಗೂ ಒಂದು ವ್ಯತ್ಯಾಸ ಇದೆ. ದೇವರಿಗೆ ಎಲ್ಲ ದೇವರು ಎಲ್ಲ ದೇಹಗಳು ನಿತ್ಯ, ಜೀವನಿಗೆ ದೇಹಗಳು ನಿತ್ಯ ಅಲ್ಲ. ಈ ಮೊದಲನೇ ಎನ್ನೊಂದು ದೇಹ ಬಂದು ಈ ದೇಹ ಹೋಯ್ತು ಮತ್ತು ಇದು ಹೋಯ್ತು, ದೇವರಿಗೆ ಹಾಗಲ್ಲ. ಅದು ವ್ಯತ್ಯಾಸ ಇದೆ. ಅದನ್ನು ಹೇಳ್ತಾನೆ ತನ್ ಮಹಾತ್ಮ್ಯಂ ವಿನಾಶರಹಿತ ರಹಿತತ್ವ ರಾಹಿತ್ಯ ಮುಕ್ತಂ ಭಗವತಃ ತಚ್ಛುತ್ವ ಕಥಂ ಅಪರಂ ಇತಿ ಪೃಚ್ಛತಿ ಇತ್ಯತಃ ಮಯೀತಿ. ತನ್ ಮಹಾತ್ಮ್ಯಂ ಇತ್ಯುಪಲಕ್ಷಣಂ ಉಪಾದೀಯತೆ ಅನೇನ ಇತ್ಯತ ಇತ್ಯಾದಿ ಪ್ರಮಾಣಂ ತೇನ ಆದಿನ ಇತ್ಯಾದಿತಃ ಉಪಸರ್ಗಾದ್ಯೋಕ್ತಿ ಆದೋ ಲೋಪ ಇತಿ ತೃತೀಯಾಂತಾದಿ ತೃತೀಯಾಂತಾತ್ ಶಬ್ದಾತ್ ತಸಿ ಆದೀಯತೆ ಇತಿ ಆದಿ. ಅದು ಎಲ್ಲ ಪಾಠದಲ್ಲಿ ಇಲ್ಲ ಅಂತೇಳಿ ಪ್ಯಾಕೆಟ್ ಹಾಕಿದ್ದಾರೆ. ಆದಿತಃ ಪ್ರಭೃತಿ ಕಾರಣತಃ ಆದಿತಃ ಆದಿತೋ ಜ್ಞಾತಂ. ಆದಿತ ಅಂದ್ರೆ ಮೊದಲಿನಿಂದ ತಿಳ್ಕೋಬೇಕು ಅಂದ್ರೆ ದೇವರ ಮಹಿಮೆಯನ್ನ ಸಂಪೂರ್ಣ ತಿಳ್ಕೊಳ್ಳೋಕ್ಕೋಸ್ಕರ ಬಂದ ಪ್ರಶ್ನೆ ಇದು. ಮಯಿ ಸರ್ವಾಣಿ ಇತ್ಯತ್ರ ಪರಮೇಶ್ವರಸ್ಯ ಮಹಾತ್ಮ್ಯಂ ಪೂಜ್ಯತ್ವಾದಿಲಕ್ಷಣ ಮುಕ್ತಂ. ಇತ್ಯತ್ರ ಪರಮೇಶ್ವರಸ್ಯ ಮಹಾತ್ಮ್ಯಂ ಪೂಜ್ಯತ್ವಾದಿಲಕ್ಷಣ ಮುಕ್ತಂ. ಮಯಿ ಸರ್ವಾಣಿಯನ್ನಲ್ಲಿ ಹೇಳಿದರು, ಇಲ್ಲಿ ಹೇಳಿದರು. ಅರ್ಜುನಸ್ಯ ಚ ಪೂಜಕತ್ವಾಧಿಕಂ, ಪರಮಾತ್ಮ ಪೂಜ್ಯ, ಅರ್ಜುನ ಏನೋ ಪೂಜಕ. ಗೊತ್ತಾಯ್ತಾ? ತಮಿಮ್ಮ ಈಶ್ವರ ಜೀವಯೋಹೋ, ಅರ್ಜುನ ಜೀವ, ಪರಮಾತ್ಮ ಈಶ್ವರ. ಪೂಜ್ಯ ಪೂಜಕತ್ವಾದಿನ ಭಗವತ ಅಂಗೀಕೃತಂ ಭೇದಂ ಪ್ರಮಾಣೇನ ಜ್ಞಾತುಮೇವಂ ಪೃಚ್ಛತಿ ಇತ್ಯರ್ಥ. ಈ ಮಾತಿಂದ ಏನು ಗೊತ್ತಾಗುತ್ತೆ? ನನಗೆಲ್ಲ ಗೊತ್ತು, ನಿನಗೆಲ್ಲ ಗೊತ್ತಿಲ್ಲ ಅಂತ ಹೇಳಿದಾಗ ಇಬ್ರು ಏನಂತಾಯ್ತು ಅಲ್ಲಿಗೆ? ಬೇರೆ ಭೇದ ಎಲ್ಲ ಗೊತ್ತಾಯ್ತ. ಜನ್ಮಾನಿ ಅಂತ ಹೇಳಿದ್ರೆ ಜರ ಪದಾರ್ಥ, ಇದಕ್ಕೂ ವ್ಯತ್ಯಾಸ ಇದೆ. ಪಂಚಭೇದನೂ ಬಂದೋಯ್ತು. ಅರ್ಜುನ ಕೃಷ್ಣರಲ್ಲಿ ಭೇದ ಅಂದರೆ ಜೀವೇಶ್ವರ ಭೇದ ಅಂತ ಅರ್ಥ. ನಿಮ್ಮ ನೀನು ಸೇರಿ ಎಲ್ಲರೂ ಮಾಡಬೇಕು ಅಂದರೆ ಜೀವ ಜೀವ ಭೇದ ಅಂತ ಅರ್ಥ. ದೇಹಗಳು ಅಂತ ಹೇಳಿದ್ರೆ ಜೀವ ಜಡ ಭೇದ ಅಂತ ಅರ್ಥ. ಮತ್ತು ದೇಹಗಳು ಒಂದು ದೇಹ ಇನ್ನೊಂದು ದೇಹಕ್ಕೆ ಬೇರೆ, ಜಡ ಜಡ ಭೇದ. ಪಂಚಭೇದನೂ ಬಂದೋಗುತ್ತೆ ಮಾತ್ರ. ಅದಕ್ಕೇನೆ ಇನ್ನೆಲ್ಲ ತಿಳಿಸ್ಲಿಕ್ಕೆ ಅರ್ಜುನನ ಪ್ರಶ್ನೆ ಆಗಿತ್ತು, ಕೃಷ್ಣನ ಉತ್ತರ ಹಾಗೆ ಇದೆ. ಅತಏವ ಜ್ಞಾತಾಶಯೋ ಭಗವಾನ್ ತವಚ ನತ್ವಂ ವೇತ್ಸೀತಿ ಪರಿಹರತಿ. ತವಚ ನಿನಗೂ ಆಗಿದೆ, ನಿನಗೆ ಗೊತ್ತಿಲ್ಲ. ಎರಡು, ನಿನಗೂ ಆಗಿದೆ, ನಿನಗೆ ಗೊತ್ತಿಲ್ಲ. ಅನ್ಯಥ ಅನುಪಯುಕ್ತಂ ತನ್ನ ವಕ್ತವ್ಯಮೇವ. ಇಲ್ಲವರು ಅದು ಯೂಸ್ಲೆಸ್ ಆಗ್ತಿತ್ತು, ಹೇಳ್ತಿರಲಿಲ್ಲ. ಹೇಳದಿಕ್ಕೆ ಇದೇ ಕಾರಣ ಅಂತ ಅರ್ಥ. ಅದು ಹೇಗೆ ಬಂದರೆ ಇನ್ನೂ ಬಿಡಿಸ್ತಾನೆ. ಅಯೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಈಗ ಪ್ರಶ್ನೆ ಬಂದು, ನನಗೂ ಹುಟ್ಟು ನಿನಗೂ ಹುಟ್ಟು ಅಂತ ಹೇಳಿದರೆ ನಮ್ಮಿಬ್ರು ಒಂದು ಫ್ರೆಂಡ್ಸ್ ಆದಾಗಲ್ಲ. ನಾವಿಬ್ರು ಲಾಸ್ಟ್ ಬಸ್ ಮಿಸ್ ಮಾಡ್ಕೊಂಡಿರೋದಾಗಾಯ್ತಲ್ಲ. ಇಬ್ಬರು ಹುಟ್ಟೋರಾದ್ರೆ ನೀನೇನು ಹೇಳೋದು, ನಾನೇನು ಕೇಳೋದು ಅಂದರೆ ನಾನು ನಿನ್ನಂತೆ ಹುಟ್ಟೋದಿಲ್ಲ ಅಂತ ಹೇಳಿದ. ಅಜೋಹ ಅಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರ ಅಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯಿ. ಎಷ್ಟು ವ್ಯತ್ಯಾಸ ಇದೆ. ನಾನು ಅಜ, ಅಜೋ ನಿರಂಜನ ಕಾಮಜನಕ ಕಂಜಲೋಚನ, ನಾನು ಹುಟ್ಟಿಲ್ಲದವನು ಮೊದಲನೇದು. ಅವ್ಯಯಾತ್ಮ, ಆತ್ಮ ಅಂದರೆ ಚೇತನ, ಇಲ್ಲಿ ಇಲ್ಲ ಆತ್ಮ ಅಂದರೆ ದೇಹ. ಅವ್ಯಯ ಆತ್ಮ ದೇಹೋಪಿ ಎಷ್ಟು ಸಹ, ನನ್ನ ದೇಹಗಳು ನಿತ್ಯ, ನಾನು ನಿತ್ಯ. ಆದರೆ ಇಂದ್ರಾದಿಗಳು ನಿತ್ಯ ನಿತ್ಯ, ಅದರ ದೇಹಗಳೆಲ್ಲ ಅನಿತ್ಯ. ಅರ್ಜುನ ಇದ್ದಾಗ ವಾಲಿ ಇಲ್ಲ, ವಾಲಿ ಇದ್ದಾಗ ಅರ್ಜುನ ಇಲ್ಲ, ಎರಡು ಇಂದ್ರಾವತಾರನೇ. ಆದರೆ ಕೃಷ್ಣನ್ ಹಾಗಲ್ಲ, ಅನಂತ ಅನಂತ ರೂಪಗಳು ಒಟ್ಟಿಗೆ ಇದೆ. ಪರಮಾತ್ಮನೇ ಸತತ ಮೇಕರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಮನಂತ ರೂಪಿಣೆ, ಸುಖಚಿತ್ ಸಮಸ್ತತನವೇ ನಮೋ ನಮಃ. ಅವತ್ತು ಇವತ್ತು ವಾಲಿ ಪೂಜೆ ಅಂತಿಲ್ಲ, ವಾಲಿ ಇಲ್ಲೇ ಇಲ್ಲ. ಸುಗ್ರೀವ ಪೂಜೆ ಅಂತ ಇಲ್ಲೇ ಇಲ್ಲ, ಸುಗ್ರೀವ ಇಲ್ಲೇ ಇಲ್ಲ. ಸೂರ್ಯ ಪೂಜೆ ಇದೆ, ಆದರೆ ಅವತಾರಗಳಿಲ್ಲ. ಈಗ 3 ರೂಪಾಯಿ ಇದೆ ಅಷ್ಟೇ, ದೇವರು ಹಾಗಲ್ಲ. ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಇದೆ, ಅನಾದಿ ಮತ್ತು ನಿತ್ಯ ಸರ್ವತ್ರ ವ್ಯಾಪ್ತ, ಪರಸ್ಪರ ಭೇದನೇ ಇಲ್ಲ. ಅದನ್ನೆಲ್ಲ ಹೇಳ್ತಾನೆ. ಸನ್ ಅವ್ಯಯಾತ್ಮ ಯಾರಿಗೆ ಯಾರಿಗೆ ಮೂಲ ದೇಹ ಇದೆ, ಅವಾಂತರ ದೇಹ ಹೋಗ್ಬಿಡ್ತು, ಮೂಲ ದೇಹ ಮಾತ್ರ ಉಳ್ಕೊಡ್ತು. ಅವಾಂತರ ದೇಹ ಹೋಗ್ಬಿಡ್ತಾ ಇಲ್ಲ, ಎರಡೂ ಇತ್ತು. ಮತ್ತೆ ಎಷ್ಟು ದಿವಸ ಅದು? ಮತ್ತೆ ಅರ್ಜುನ ದೇಹ ಬಿಟ್ಟಾರೆ, ಮುಗೋಯ್ತು ಅಷ್ಟೇ. ಅವ್ರ ಇಂದ್ರ ರೂಪ ಹಾಗೆ ಇದೆ, ಮತ್ತೆ ಮುಂದೆ ಅದನ್ನು ಬಿಡ್ತಾರೆ. ಮೋಕ್ಷಕ್ಕೆ ಹೋಗ್ಬೇಕು, ಅದನ್ನು ಬಿಟ್ಟು ಹೋಗ್ಬೇಕು. ಅವರು ಆ ಮೂಲ ರೂಪ ಮಾತ್ರ ಉಳ್ಕೊಂಡ್ಬಿಡುತ್ತೆ. ಇದು ಬದಿ ಉಳ್ಕೊಂಡಿದೆ, ಮೂಲ ರೂಪ ಉಳ್ಕೊಳುತ್ತೆ ಅಷ್ಟೇ. ದೇವ್ರ ಹಾಗಲ್ಲ. ಸ್ವರೂಪಕ್ಕೆ ಅವತಾರಗಳಿಗೂ ಏನಿಲ್ಲ, ಏನೇನೇನೇನೋ ವ್ಯತ್ಯಾಸ ಇಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನ. ಒಂದಂಶ ಅಲ್ಲ, ಪೂರ್ತಿನೇ ಹೋಗ್ತಾನೆ. ಯಾಕೆ ಬಂದಿದ್ದೇ ಒಂದಂಶ, ಒಂದಂಶ ಬಂದಿರ್ತಾನೆ, ಆ ಅಂಶ ವಾಪಸ್ ಸೇರ್ಕೊಂಡ್ಬಿಡುತ್ತೆ ಅಷ್ಟೇ. ಗೊತ್ತಾಯ್ತಾ? ಅರ್ಜುನ ಎರಡಂಶ ಇಲ್ಲ, ಅರ್ಜುನನ ಒಂದೇ. ಇಂದ್ರದೇವರು ಒಂದಂಶ, ಅರ್ಜುನ ಆ ಅಂಶ ವಾಪಸ್ ಹೋಗುತ್ತೆ ಅಷ್ಟೇ. ಅದು ಹಾಂ ಹೌದು, ಇಲ್ಲಿ ದೇಹ ಮಾತ್ರ ಅದು ಹೋಗ್ಬಿಡುತ್ತೆ ಈ ಕಡೆ. ಭೂತಾನಾಂ ಈಶ್ವರೋಪಿ ಸನ್. ಯಾವ್ದು ಯಾರಿಗೆ? ಎಲ್ಲರಿಗೂ. ಹೊರಗಿನ ದೇಹದಲ್ಲಿ ಹೌದೌದು, ಜೀವನಿತ್ಯತ್ವ ಈಶ್ವರ ನಿತ್ಯತ್ವ ಎರಡು ಒಂದೇ. ಆದ್ರೆ ದೇಹ ಲಿಂಗದೇಹದಿಂದ ಶುರುವಾಯಿತು ಜೀವನಿಗೆ. ಪರವಾಗಿ ಲಿಂಗದೇಹನೇ, ಅದರಿಂದ ಪರಮಾತ್ಮ ವ್ಯತ್ಯಾಸ ಶುರುವಾಯಿತು. ಲಿಂಗದೇಹ, ಅನಿರುದ್ಧ ದೇಹ, ಸ್ಥಾವಲ ದೇಹ, ಇಷ್ಟಿಟ್ಕೊಂಡಿದ್ದಾನೆ ಜೀವ. ನಮ್ಗೆ ಹೇಳಬೇಕು ದೇವರು ಒಂದೇ ದೇಹ, ನಮಗೆ 4 ದೇಹ ಅಂತ ಹೇಳಿದ್ರೆ ಆಗ ಆಯ್ತು. ನೀವು ಬರೀ ಪಾತ್ರ ಎ ಟಿ ಕೆ ಟಿ ಅಂದ್ರೆ 4 ಬಂದಾಗಾಯ್ತು. ಬರೀ ಪಾತ್ರ ಬರೀ ಫಸ್ಟ್ ಆಗಿ ಎ ಟಿ ಕೆ ಟಿ, ಎಷ್ಟು ದೊಡ್ಡದು ಪದ ಆ ತಡವಾಗ. ದೇವ್ರಿ 4 ದೇಹ ಇದ್ದಾಗಿದೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಮತ್ತೆ ಭೂತಾನಾಂ ಈಶ್ವರ, ಭೂತರು ಬ್ರಹ್ಮಾದಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳ ಒಡೆಯ ನಾನು. ಬ್ರಹ್ಮಾದಯೋ ಹಿ ಭೂತಾನಿ ತೇಷಾಂ ಅಂತರ್ಗತ ಭೂತಗಳು ಅಂದರೆ ದೇವಪೀಡೆಗಳು ಅಂತ ಅರ್ಥ ಅಲ್ಲ, ಪಂಚಭೂತಗಳು ಅಂತ ಅರ್ಥ ಅಲ್ಲ. ಇಲ್ಲಿ ಎಲ್ಲ ಜೀವಜಾತ ಸಮಸ್ತ ಬ್ರಹ್ಮಾದಿ ದೇವತೆಗಳು ಒಡೆಯನಾಗಿದ್ದೇನೆ ನಾನು. ಬ್ರಹ್ಮದೇವರು ಒಡೆಯ ದೇಹ ನಮ್ಮಂದು ಬ್ರಹ್ಮದೇವರಿಂದ. ಬ್ರಹ್ಮದೇವರು ಅಪ್ಪಡಿ ಬ್ರಹ್ಮದೇವರು ಕೊಟ್ಟ ದೇಹ ಹೇಗೆ ಬರುತ್ತೆ? ಸೊ ಅಬೌ ದಟ್ ಬ್ರಹ್ಮದೇವರಿಗೆ ದೇಹ ಕೊಡೋಣ ನಾನು ಅಂದಮೇಲೆ ನನ್ನ ದೇಹ ಕೊಡೋರು ಯಾರು ಇಲ್ಲ ಅಂತ ಅರ್ಥ. ಅನಾದಿನಿತ್ಯವಾದ ದೇಹ ಪ್ರಕೃತಿಂ ಸ್ವಾಮಧಿಷ್ಠಾಯ. ನಾನು ಅವತಾರ ಮಾಡಬೇಕಾದ್ರೆ ಪ್ರಕೃತಿಂ ನಾನು ಸ್ವರೂಪ ಹಾಗೆ ಅಭಿವ್ಯಕ್ತಿ ಮಾಡ್ತೇನೆ ಹೊರತು ಬೇರೆ ದೇಹ ತಗೊಂಡು ಬರೋದಿಲ್ಲ. ಗೊತ್ತಾಯ್ತಾ? ನನ್ನ ಸ್ವರೂಪನೇ ಪ್ರಕೃತಿಯಿಂದ ಸ್ವರೂಪ. ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅದಕ್ಕೆ ಇನ್ನೊಂದು ಅರ್ಥ, ಪ್ರಕೃತಿ ಬಂದರೆ ನಾನು ಜಲ ಪ್ರಕೃತಿ, ಅದನ್ನು ಮೆಟ್ಟಿ ಬರ್ತೇನೆ ನಾನು, ತಗೊಂಡು ಬರೋದಿಲ್ಲ, ಅದರ ಮೇಲೆ ಬರ್ತೇನೆ. ಆದ್ದರಿಂದ ನನಗೆ ಪ್ರಾಕೃತಿ ದೇಹ ಸಂಪರ್ಕನೇ ಇಲ್ಲ. ಪ್ರಕೃತಿಂ ಸ್ವಾಮ ಪ್ರಕೃತಿ ಅಂದರೆ ಸ್ವಸ್ವರೂಪ, ಎರಡು ಅರ್ಥ ಅದಕ್ಕೆ. ನನ್ನ ಸ್ವರೂಪ ಅಂತ ಒಂದರ್ಥ, ನನ್ನ ಅಧೀನವಾದ ಪ್ರಕೃತಿ ಅಂತ ಇನ್ನೊಂದು ಅರ್ಥ. ಸ್ವಾಂ ಶಬ್ದ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಇದ್ದ ಹಾಗೆ ಸ್ವಾಂ ಪ್ರಕೃತಿ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ನೀವೆಲ್ಲ ಭವಾಮಿ, ನಾನು ಸಂಭವಾಮಿ, ಹೇಗಿರ್ತೇನೆ ಹಾಗೆ ಬರ್ತೇನೆ, ಸಮ್ಯಕ್ ಭವಾಮಿ. ನೀವೆಲ್ಲ ವಿಕಾರ ಹೊಂದಿ ಬರ್ತೀರಿ, ಈ ದೇಹ ಹೋಯ್ತು ಇನ್ನೊಂದು ದೇಹ ತೊಗೊಂಡು ಬರ್ತೀರಿ, ರೋಗ ರುಜಿನ ಬೆಳೆಯೋದು ಗಿಡಿಯೋದು ಎಷ್ಟಿದೆ. ನ ಕರ್ಮಣ ವರ್ಧತೆ ನೋಕನೀಯಾನ್, ದೇವರಿಗೆ ಯಾವ ಸಂಬಂಧನೂ ಇಲ್ಲ. ಅದಕ್ಕೆ ಸಮ್ಯಕ್ ಭವಾಮಿ ಆತ್ಮಮಾಯ. ಅವರು ರಿಸರ್ವೇಷನ್ ಆದ್ರೆ ಕೂತಿರ್ತಾನೆ, ಇನ್ನೊಬ್ಬನ ಬರ್ತಾನೆ, ಇವನು ಗಟ್ಟಿಯಾಗಿ ಕೂತ್ಬಿಟ್ಟಿರ್ತಾನೆ. ಯಾಕೆ ರಿಸರ್ವೇಷನ್ ಆಗಿ ಧೈರ್ಯ ಅವನಿಗೆ, ಯಾರು ಬಂದು ಎದ್ದು ನೋಡ್ತಾ ಇರ್ತಾನೆ ತನ್ನ ಜಾಗ ಕೇಳ್ತಾರ ಅಂತ ಹೇಳ್ಬಿಟ್ಟು ಅವನಿಗೆ ಬಸ್ ಹೋಗೋವರೆಗೂ ಆತಂಕ, ಎಲ್ಲಿ ಬಿಸಿಬಿಡ್ತಾರೋ ಅಂತ ಟೆನ್ಷನ್ ಅವನಿಗೆ. ಕೂತಿದ್ರು ಕೂಡ ನಾನು ಕೂತಿಲ್ಲ ಅಂತ ಹೇಳಿ ಕೂತಿದ್ರು ಕೂತಿಲ್ಲ ಅವನು, ಕೂತಿಲ್ಲವರು ಕೂತಿದ್ದಾರೆ. ಯಾಕೆ ರಿಸರ್ವೇಷನ್ ಕೆಳ ಮಾತಾಡ್ತಾ ಎದ್ದುಬಿಟ್ಟಿರ್ತಾನೆ ಆರಾಮಾಗಿ ಬಸ್ ಹೋಗೋವರೆಗೆ. ಅವ್ರು ಯೋಚನೆ ಇಲ್ಲ ಅವನಿಗೆ, ಯಾರು ಕೂತರು ಎಬ್ಬಿಸ್ತೇನೆ ಅಂತ ಹೇಳ್ತಾನೆ. ಇವನು ಕೂತರು ಎಬ್ಬಿಸ್ತಾರೆ ಅಂತ ಗೊತ್ತಿದೆ ಅವನಿಗೆ. ಆದ್ದರಿಂದ ನಾನು ಭವಾಮಿ ಸಂಭವಾಮಿ, ನೀವೆಲ್ಲ ಭವಾಮಿ ಅನ್ಕೋಬೇಕಷ್ಟೇ. ಆತ್ಮಮಾಯಯ, ನೀವೆಲ್ಲ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಹುಟ್ಟುತ್ತೀರಿ, ನಾನು ಸ್ವೇಚ್ಛೆಯಿಂದ ಹುಟ್ಟುತ್ತೇನೆ. ಗೊತ್ತಾಯ್ತಾ? ನನ್ನ ಇಚ್ಛೆ ಅದು, ಅದಕ್ಕೆ ನೀವೆಲ್ಲ ಹುಟ್ಟೋದು ನನ್ನ ಇಚ್ಛೆಯಿಂದ ನೀವು ಹುಟ್ಟುತ್ತೀರಿ. ಈ ಮಧ್ಯೆ ನನ್ನ ಇಚ್ಛೆ ನಿಮ್ಮ ಅನಾದಿ ಕರ್ಮ ಎಲ್ಲ ಸೇರ್ಕೊಂಡು ನೀವು ಹುಟ್ಟಿದರೆ ನಾನು ಸ್ವೇಚ್ಛೆಯಿಂದ ಹುಟ್ಟುತ್ತೇನೆ. ಆಫೀಸಲ್ಲಿ ಯಾವಾಗ ಬರ್ತಾನೆ ಹೋಗ್ತಾನೆ, ಇವರು ಬಂದರೆ ಹೊರಗೆ ಹೋಗೋಗಿಲ್ಲ, ಹೋದ್ರೆ ಬದ್ ಬರಾಗಿಲ್ಲ. ಎಷ್ಟು ಕಷ್ಟ ಇವರು, ಯಾರು ಯಾವಾಗ ಬೇಕಾದ್ರೂ ಬರ್ತಿರ್ತಾನೆ ಹೋಗ್ತಿರ್ತಾನೆ. ಅದಕ್ಕೆ ಆತ್ಮಮಾಯಯ ಅಂದರೆ ಆತ್ಮಾಯ ಅಂಬುದ ಸ್ವಾತಂತ್ರ್ಯ ಅಂತ ಅರ್ಥ. ನಾನು ಸ್ವತಂತ್ರನಾದವನು, ನೀವು ಅಸ್ವತಂತ್ರರಾದವರು. ಆದ್ದರಿಂದ ಎಷ್ಟು ವ್ಯತ್ಯಾಸ ಬಂತಿದ್ರೊಳಗೆ, ಮತ್ತು ಜನ್ಮಾನಿ ಅಂತ ಹೇಳಿದಕ್ಕೆ ವಿವರಣೆ ಇದೆ. ನೀನು ಹುಡ್ತಿ ನಾನು ಹುಡ್ತಿ ಅಂದರೆ ನನ್ನ ಅವತಾರ ಹಾಗಲ್ಲ, ನನ್ನ ರೀತಿನೇ ಬೇರೆ. ಸಾಮಾನ್ಯ ಹಾಗೆ ಅಂದರೆ ಒಬ್ಬ ಇವನಿರ್ತಾನೆ, ಕೈದಿ ಇರ್ತಾನೆ, ಜೈಲಲ್ಲಿ ಹಾಕಿರ್ತಾನೆ, ರಾಜ ಮಾತಾಡಿಸ್ಲಿಕ್ಕೆ ಅಂತ ಬರ್ತಾನೆ. ಏನೇ ಜೈಲಲ್ಲಿ ಇದ್ದೀ ಅಂದರೆ ನೀವು ಬಂದಿದ್ದೀರಲ್ಲ ಏನು ಮಾಡಬೇಕು, ನೀವು ಜೈಲಿಗೆ ಬಂದಿದ್ದೀರಲ್ಲ ಅಂತ ಕೇಳಿದರೆ. ಅವನು ಬಂದಿರೋದು ಹೇಗೆ? ಅಧಿಕಾರಿಯಾಗಿ ಬಂದಿದ್ದಾನೆ ಅವನು, ಅಪರಾಧಿಯಾಗಿ ಕೂತಿದ್ದ ಅಧಿಕಾರಿಯಲ್ಲಿ ಅಪರಾಧಿಯಲ್ಲಿ. ಆದ್ದರಿಂದ ನೀವು ಬರ್ತೀರ ಹೊರಟ್ಬಿಡ್ತೀರ, ನೀವು ಬರ್ತೀಯ ಹಾಗೆ ಒಳಗೆ ತಕ್ಷಣ ಒಳಗಾಗ್ತಾರೆ. ಅದು ಇಬ್ಬರು ನೋಡೋದಕ್ಕೆ ಎಲ್ಲಿದ್ದಾರೆ? ಇಬ್ಬರು ಜೈಲಲ್ಲೇ ಇರೋದು. ಆದರೆ ಇವ್ರು ಬಂಧಿತರಾಗಿ ಅವರಿದ್ದಾರೆ, ಬಂಧಕರಾಗಿ ಇವನಿದ್ದ. ಅರ್ಥ ಮಾಡಿಕೊಂಡ್ರೆ ಎಷ್ಟು ವ್ಯತ್ಯಾಸ ಇದೆ. ಮತ್ತೆ ಇವರು ಬರ್ತಾನೆ, ಏನೇ ಆಸ್ಪತ್ರೆ ಸೇರಿಬಿಟ್ಟಿದ್ದ ಡಾಕ್ಟ್ರು ಬೈದರೆ ನೀವು ಆಸ್ಪತ್ರೆಯಲ್ಲೇ ಇದ್ದೀರಿ ಅಂದ್ರೆ ಏನು ಮಾಡೋದು? ಇವ್ರು ಇದ್ದಾರೆ ಟ್ರೀಟ್ಮೆಂಟ್ ಕೊಡೋಕೆ ಆಸ್ಪತ್ರೆಯಲ್ಲಿ ಇದ್ದಾನೆ ಅಷ್ಟೇ. ಡಾಕ್ಟ್ರು ಆಸ್ಪತ್ರೆ ಇರ್ತಾರೆ, ರೋಗಿ ಆಸ್ಪತ್ರೆಯಲ್ಲಿ ಇರ್ತಾನೆ. ಡಾಕ್ಟ್ರ್ ಆಸ್ಪತ್ರೆಯಲ್ಲಿ ಇದ್ದರೆ ಅವ್ರಿಗೆ ಮರ್ಯಾದೆ, ಇವರಿಗೆ ಪಾಪ ಅಂತ ಡಿಸೀಸ್ ಇದೆ ಅಂತ. ಇದೆ ಅಂದರೆ ಒಂದೇ ಕಡೆ ಇದು ಮಾತ್ರಕ್ಕೆ ಏನಾಗಬೇಕಾಗಿಲ್ಲ, ಒಂದೇ ಸ್ಥಿತಿ ಇರಬೇಕಾಗಿಲ್ಲ. ಅದಕ್ಕೆ ನಂದು ಅವತಾರ ನಿಂದು ಅವತಾರ ಅಂತ ಹೇಳಿ ನಿನಗೂ ನನಗೂ ಭಾರಿ ವ್ಯತ್ಯಾಸ ಇದೆ ಅಂತ ಹೇಳೋದಕ್ಕೆ ಇದೆಲ್ಲ ಹೇಳ್ತ. ಇದೆಲ್ಲ ಕೇಳಿದ್ರೆ ದೇವರಲ್ಲಿ ಎಷ್ಟು ಬರೋದು ಭಕ್ತಿ? ಆಗ ಭಾರಿ ಭಕ್ತಿ ಬಂದ್ಬಿಡ. ಅವನು ಆಫೀಸರ್ ಮೇಲೆ ಅವನು ಕೈದಿ ಭಕ್ತಿ ಬರೋದಾದರೆ ನಾವೆಲ್ಲ ಜೈಲು, ಸಂಸಾರ ಅಂದ್ರೆ ಜೈಲು ಇದ್ದಾಗೆ. ಸೊ ದೇವರು ಇಲ್ಲಿ ಬರ್ತಾನೆ ವಿಚಾರಿಸಕ್ಕೆ ಬರ್ತಾನೆ ಹೊರತು ಅಪರಾಧಿಯಾಗಿ ಬಂದಿದ್ದಲ್ಲ. ಅಧಿಷ್ಠಾಯ ಬಿಟ್ಟು ಅಧಿಷ್ಠಾಯ ಉದಾಹರಣೆಗೆ ಇದು ಅಧಿಷ್ಠಾನ ಮೇಲಿದೆ, ಮೇಲಿದೆ ಕೆಳಗಿದೆಯಾ? ಅಧಿಷ್ಠಾನ ಹೇಗಿರುತ್ತೆ? ಹಾಂ, ಅವು ಮೆಟ್ಟಿ ನಿಂತಂದ್ರೆ ಸಂಪರ್ಕ ಇಲ್ಲದೆ ಅಂತ ಅರ್ಥ. ಗೊತ್ತಾಯ್ತು? ವಿಥೌಟ್ ಅಟ್ಯಾಚ್ಮೆಂಟ್ ವಿತ್ ಪ್ರಕೃತಿ, ಗೊತ್ತಾಯ್ತು? ಆದ್ರಿಂದ ಅಟ್ಯಾಚ್ಮೆಂಟೇ ಇಲ್ಲ, ಜೊತೆಗಿರ್ತೇನೆ ಸ್ಪರ್ಶನೆ ಇಲ್ಲ, ಆದ್ರಿಂದ ಯೋಚನೆ ಇಲ್ಲ. ಪ್ರಕೃತಿ ಇವತ್ತು ಕೆಂಡ ಮುಟ್ತಾನೆ, ಕೈಲಿ ಮುಟ್ತಾನೆ ಹೊಡಿಯುತ್ತೆ, ಈ ಕಡೆಯಲ್ಲಿ ಮುಟ್ತಾನೆ ಏನಾಗಲ್ಲ. ಆತಾಯ್ತು ಅವಾಗೇನು ಸುಡೋದೇ ಇಲ್ಲ, ನೀವು ಸುಟ್ಕೊಂಡಿದ್ದ ಸುಟ್ಕೊಂಡೇ ಇಲ್ಲ ಅವನು. ಅದಕ್ಕೆ ಪ್ರಕೃತಿಯ ಬಂಧನ ಇಲ್ಲ. ಆದ್ರಿಂದ ಮುಂದೆ ಅದೆಲ್ಲ 14ನೇ ಅಧ್ಯಾಯ ಗೀತ ಅದೇನೆ, ಗೊತ್ತಾಯ್ತಾ? ಅದನ್ನ ನನ್ನ ಅಧೀನ ಪ್ರಕೃತಿ ಅದನ್ನು ನನ್ನೇನು ಮಾಡುತ್ತೆ ಅಂತ ಅರ್ಥ. ಪ್ರಕೃತಿ ಸ್ವಾಮಿ. ಯಾಕಂದ್ರೆ ಇದು ಇಲ್ಲಿ ಬಂದಿರೋ ವಿಷಯ ಅಲ್ಲಿ ಬಂದಿದೆ. ಮತ್ತೆ ಏನು ಕ್ಷರ ಅಕ್ಷರ ಪುರುಷೋತ್ತಮ ಬಿಡಿಸಿ ಬಂದಿದೆ, ಅದಕ್ಕೆ ಪರಮ ರಹಸ್ಯ ಅಂತ ಹೇಳಿದೆ. ಇದು ರಹಸ್ಯ, ಇದು ರಹಸ್ಯ, ಉತ್ತಮ ರಹಸ್ಯ. ಅದು ಗುಹ್ಯತಮ, ಗುಹ್ಯ ಗುಹ್ಯತರ ಗುಹ್ಯತಮ, ಮೋಸ್ಟ್ ಸೀಕ್ರೆಟ್, ಸೀಕ್ರೆಟ್ನಲ್ಲೂ ಮೋಸ್ಟ್ ಸೀಕ್ರೆಟ್. ಆದ್ರಿಂದ ಅದು ಅದಕ್ಕೆ ಮಹತ್ವ ಬಂದ. ಪ್ರಕೃತಿ ಸ್ವಾಮಧಿಷ್ಟ ಮೋಸ್ಟ್ ಸೀಕ್ರೆಟ್, ಸೀಕ್ರೆಟ್ನಲ್ಲೂ ಕೂಡ ಒಂದು ವಿಶೇಷ ಅಂಶ. ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ ನತರಿಹಿ ಅನಾದಿರ್ಭವಾನಿತ್ಯತಃ. ನೀನು ಹುಡ್ತೀಮ ಅನಾದಿ ಹೇಗೆ ಆಗ್ತಿ ಅಂತ ಕೇಳಿದ್ರೆ, ಅಜೋಪೀತಿ ಅವ್ಯಯ ಆತ್ಮ ದೇಹೋಪೀತಿ ಅವ್ಯಯ ಆತ್ಮ. ಜೀವನ ಸ್ವರೂಪ ನಿತ್ಯ ಆದರೂ ದೇಹ ನಿತ್ಯ ಅಲ್ಲ, ಪರಮಾತ್ಮನ ದೇಹನು ನಿತ್ಯ, ಆದ್ದರಿಂದ ಅವ್ಯಯ ಆತ್ಮ ಅಂತ ಕರೆದ. ಅನಂತಂ ವಿಶ್ವತೋ ಮುಖಮಿತಿ ಚೇ ರೂಪ ವಿಶೇಷಣ ಮುತ್ತರತ್ರ ಮುಂದೆ ಬರುತ್ತೆ. ಅನಂತಂ ವಿಶ್ವತೋ ಮುಖ ವಿಶ್ವರೂಪಾಧ್ಯಾಯದಲ್ಲಿ ಬರುತ್ತೆ, ಅನಂತ ವಿಶ್ವತೋ ಮುಖ ಪರಮಾತ್ಮ. ಏನೇ ಇದೇ ಅರ್ಥ, ಎಲ್ಲದಕ್ಕೆ ಅದೇ ಅರ್ಥ. ಏತಾನ್ ನಾನಾ ಏತನ್ ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ. ಪರಮಾತ್ಮನ ರೂಪಗಳೆಲ್ಲ ನಾನಾ ಅವತಾರಕ್ಕೆ ಆಶ್ರಯ ಹೊರತು ಹುಟ್ಟಿಗಲ್ಲ. ಪ್ರಾದುರ್ಭಾವ ಬೇರೆ, ಹುಟ್ಟು ಬರೋದು ಬೇರೆ. ಜಗೃಹೇ ಇತಿ ತು ವ್ಯಕ್ತಿ ಹಿ ಇತೀಚೆ, ಅದಕ್ಕೊಂದು ಮಾತು ಬಂದಿದೆ, ನೀನು ಮೇಲಿಂದ ಇಳಿದು ಬಂದವನ ಅಂತ ಹೇಳ್ತಾರೆ. ಅವತಾರ ಇಳಿದು ಬರೋದು ಅಂತ ಅರ್ಥ. ದೇವರು ಇಳಿದು ಬಂದಿದ್ದಾನೆ, ನೀನೇನು ದೇವರ ಅಂತ ಅರ್ಥ. ಬೇರೆ ನೀನೇನು ದೇವರ ಇಳಿದು ಬರಲಿಕ್ಕೆ, ದೇವರು ಮಾತ್ರ ಇಳಿದು ಬರ್ತಾರೆ, ಉಳಿದವರೆಲ್ಲ ಹುಟ್ಟೇ ಬರಬೇಕು. ಲಕ್ಷ್ಮೀನಾರಾಯಣರಿ ಮಾತ್ರ ಅದಿಲ್ಲ. ಜಗೃಹೇ ಇತಿ ತು ವ್ಯಕ್ತಿ ಹಿ ಮಗು ರೂಪದಲ್ಲಿ ಪರಮ ಅನವರಣೀಯಾನ್ ಮಹತೋಮಹಿಯಾನ್. ಆದ್ರಿಂದಾಗಿನೆ ಪರ ಎಲ್ಲ ರೂಪಗಳು, ಎಲ್ಲ ವೆರೈಟಿ ರೂಪ, ಎಲ್ಲ ಸೈಜ್ ರೂಪಗಳು ದೇವರಿಗಿದೆ. ಎಲ್ಲ ಸಣ್ಣ ಸ್ಕೂಲು ದೊಡ್ಡ ಸ್ಕೂಲು ಇರೋ ಹಾಗೆ ಎಲ್ಲ ಸೈಜಿನ ರೂಪ ದೇವರಿಗಿದೆ. ಆದ್ರಿಂದ ಎಲ್ಲಿ ಬೇಕಾದ್ರೆ ದೇವರಿಗಂತ. ಉದಾಹರಣೆ, ದೇವರು ಒಂದೇ ರೂಪ ಇದ್ಬಿಟ್ರೆ ಆನೆ ಒಳಗೆ ಆಗಿರ್ತದೆ, ಇರಿ ಒಳಗೆ ಆಗಿರ್ತದೆ, ಕಟ್ ಆಗೋದಿಲ್ಲ ಇರಿ ಒಳಗಿದ್ರೆ, ಆನೆ ಒಳಗಿದ್ರೆ ಲೂಸ್ ಆಗ್ತದೆ, ಇರಿ ಒಳಗೆ ಕಟ್ ಆಗ್ತದೆ ಅಂತ ಕೇಳಿದ್ರೆ ಇಲ್ಲ. ದೇವರು ಎಲ್ಲ ರೂಪ ಇರೋದು, ಯಾವ ರೂಪ ಬೇಕಾದ್ರೆ ಅಲ್ಲಿ ಮ್ಯಾಚ್ ಮಾಡ್ತಾರೆ. ಏತನ್ನಾನಾವ ಜಗೃಹೇ ಇತ್ತು ವ್ಯಕ್ತಿ. ಭಾಗವತ ಪುರಾಣ 3ನೇ ಅಧ್ಯಾಯ ಮಧ್ಯಸ್ಕಂಧದಲ್ಲಿ ಜಗೃಹೇ ಪೌರುಷಂ ರೂಪಂ ಅಂತ ಬರುತ್ತೆ. ರೂಪ ತಗೊಂಡ ಅಂದ್ರೆ ಇರ್ತೇನೆ, ಅಭಿವ್ಯಕ್ತಿ ಮಾಡಿದ ಅಂತ ಅರ್ಥ. ಇತಿ ವಿಜ್ ವ್ಯಕ್ತಿ ಅಭಿವ್ಯಕ್ತಿ ಮಾಡಿದ ಅಂತಾನೆ ಹೊರತು ಹೊಸ್ತಾಗಿ ತಗೊಂಡ ಅಂತ ಅರ್ಥ ಅಲ್ಲ. ಎಲ್ಲರೂ ಕೂಡ ಅನಾದಿ ಮತ್ತು ನಿತ್ಯ. ಇವತ್ತು ಮತ್ಸ್ಯಾವತಾರ ತ್ವಚ್ಛ ರೂಪ ಆಗ ತೋರಿಸಿದೆ ಅಂತ ಅರ್ಥ. ಅಂಗಡಿಯಲ್ಲಿ ಎಲ್ಲ ಇದೆ, ಬೇಕಾದನ್ನು ಎದುರಿಗಿಟ್ಟರೆ ಹೇಗೆ ಹಾಗೆ. ಮತ್ತೆ ಆಗಲೇ ತರಿಸಿದ್ದಲ್ಲ, ಇರೋದನ್ನು ತೋರಿಸ್ತಾನಷ್ಟೇ. ಜೀವನಿಗೆ ಇಲ್ಲದ್ದು ಬರುತ್ತೆ, ಜೀವನಿಗೆ ಪರ್ವ ಇರೋದನ್ನು ತೋರಿಸ್ತಾನ. ಆದ್ದರಿಂದ ಅದು ಪ್ರಾದುರ್ಭಾವ, ಅವಂದರೆ ಪ್ರಕಟವಾಗೋದು ಅಂತ ಅರ್ಥ. ಪ್ರಕಟವಾಗುವುದು ಹೇಳಿದೆ ಹಿಂದೆ. ಈ ಕತ್ಲಿದೆ, ಏನು ಕಾಣ್ತಾ ಇಲ್ಲ, ಲೈಟ್ ಹಾಕಿದ್ರು ಕಾಣಿಸ್ತೇವೆ. ಲೈಟ್ ಹಾಕಿದ ಹುಟ್ಟಿದ್ರು ಅವು ಏನಾದವು ಕಾಣಿಸಿದ್ವು ಅಷ್ಟೇ. ಆದರೆ ಒಂದು ಗಡಿಗೆ ಇಲ್ಲ, ಕ್ರಿಯೇಟ್ ಮಾಡಿದ, ಅದೇನಂತಾರೆ ಅದಕ್ಕೆ ಸೃಷ್ಟಿ ಆಯಿತು ಅಂತ ಕರೀತ. ಇಲ್ಲದ್ದು ಬಂದರೆ ಸೃಷ್ಟಿ, ಇರೋದು ಕಂಡ್ರೆ ಅಭಿವ್ಯಕ್ತಿ, ಇರೋದು ಕಂಡ್ರೆ ಅಭಿವ್ಯಕ್ತಿ. ಇಲ್ಲದಿದೆಲ್ಲ ಅದು ಸರಿಯಾಗಿ ಡಿಫ್ರೆನ್ಸ್ ಗೊತ್ತಾಗಬೇಕು. ಎರಡು ಇರೋದು ಕಾಣೋದು ಅಭಿವ್ಯಕ್ತಿ, ಇಲ್ಲದೇ ಇರೋದು ಬಂದರೆ ಸೃಷ್ಟಿ. ಅದು ದೀವನಿಗೆ ಹೊಸ ದೇಹ ಬರುತ್ತೆ, ಅದು ಸೃಷ್ಟಿ. ಅದು ಪರಮಾತ್ಮನಿಗೆ ಅಭಿವ್ಯಕ್ತಿ ಅಷ್ಟೇ. ಎಲ್ಲ ದೇಹಗಳು ಅಪ್ರಾಕೃತ, ಅನಂತ, ಅನಾದಿ ಮತ್ತು ನಿತ್ಯ. ಆದ್ದರಿಂದ ಯಾವುದಕ್ಕೂ ಏನಿಲ್ಲ, ಹುಟ್ಟಿನ ಹೆಸರೇ ಇಲ್ಲ. ಅದಕ್ಕೋಸ್ಕರ ಆ ರೀತಿ ಬೇರೆ ಅಂತ ಹೇಳಿದರು. ಯುಕ್ತಯಸ್ತು ಮುಕ್ತಾಹ ಆತ್ಮಾನಾದಿತ್ವಂತು ಸ್ಮರ್ತ ಸರ್ವಸಮ ಹಿಂದಾರು ಬೇಕಾದ ಯುಕ್ತಯಸ್ತು ಮುಕ್ತಾಹ ಬೇಕಾಷ್ಟು ಅಂತ ಹೇಳಿಬಿಡಿ. ಎರಡನೇ ಐತೆ ಎಷ್ಟು ಹೇಳಿದ್ದಾರೆ ಈಗಾಗಲೇ ಶುರು ಮಾಡಿದ್ರಲ್ಲ ಅಲ್ಲಿ ಅವಿನಾಶ ತತ್ವಿದ್ದೆ ಏನ ಸರ್ವವಿಧಂ ತತಂ ಹೇಳಬೇಕಾದ್ರೆ ದೇವ್ರ ಮೇಲೆ ತುಂಬ ಹೇಳಿಬಿಟ್ಟಿದೆ ಯಾವಾಗಲೇ, ಅದೇ ಅಲ್ಲಿ ನೋಡ್ಕೊಳ್ಳಿ ಅಂತ. ಆತ್ಮಾನಾದಿತ್ವಂತು ಸರ್ವಸಮ, ಬರೀ ಜೀವನಿತ್ಯತ್ವ ತಗೊಂಡ್ರೆ ದೇವರು ದೇವರಾತ್ಮನು ನಿತ್ಯ, ಜೀವರಾತ್ಮನು ನಿತ್ಯ, ಆದ್ದರಿಂದ ಅದನ್ನು ಹೇಳೋದು ಕೊಟ್ಟಿಲ್ಲ. ಈಗ ಸ್ವರೂಪತಃ ನಿತ್ಯ, ಅನಾದಿ ನಿತ್ಯ, ದೇಹತಃ ನಿತ್ಯ ಅಂತ ಹೇಳೋದು ಕೊಟ್ಟಿರೋದ್ರಿಂದ ಆತ್ಮಶಬ್ದಕ್ಕೆ ಇಲ್ಲಿ ಬರೀ ಏನಂತ ಅರ್ಥ ಮಾಡಬಾರ್ದು, ಚೇತನ ಅಂತ ಅರ್ಥ ಮಾಡಬಾರ್ದು. ಏನಂತ ಅರ್ಥ ಮಾಡಬೇಕು? ದೇಹ ಅಂತ ಅರ್ಥ ಮಾಡಬೇಕು. ಅವ್ಯಯ ಆತ್ಮ ದೇಹೋಪಿ ಯಶ್ಯ ಅಂತ ಹೇಳಿ ಅದಕ್ಕೆ ಎಷ್ಟು ತಾತ್ಪರ್ಯ. ಈಗ ಪ್ರಮೇಯ ದೀಪಿಕ ಪ್ರಶ್ನೆಸ್ಯ ಪರಿಹೃತತ್ವ ತಜೋಪಿ ಇತಿ ಕಿಮರ್ಥಂ ಇತ್ಯತಃ, ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತಲ್ಲ ಮತ್ತೆ ಅಜೋಪಿ ಸನ್ ಅವ್ಯಯಾತ್ಮ ಅಂತ ಯಾತಕ್ಕೆ ಹೇಳ್ತಾನೆ ಅಂದರೆ ನತರ್ಹಿ ಇತಿ, ಆ ನೀನು ಹುಟ್ಟಿದ್ದಿ ನಾನು ಹುಟ್ಟಿದ್ದೇನೆ ಅಂದಮೇಲೆ ವ್ಯತ್ಯಾಸ ಏನು ಬಂತು ಅಂತ ಪ್ರಶ್ನೆ ಬಂದರೆ ತನ್ನ ಹುಟ್ಟಿನ ರೀತಿಯನ್ನು ಪರಮಾತ್ಮ ಹೇಳುತ್ತಿದ್ದಾನಾದ್ದರಿಂದ ಇದು ಪುನರುಕ್ತಿ ಅಲ್ಲ. ಯದಿ ಜನ್ಮನಿ ಜನ್ಮ ಜನ್ಮಾನಿ ವತಿ ತಾನಿ ತರ್ಹಿ ಇತ್ಯರ್ಥ, ಜನ್ಮಗಳು ಹೋಗಿದೆ ಅಂತ ಹೇಳಿದರೆ ಅಭಿವ್ಯಕ್ತಿ ಆಗ್ತಾ ಇಲ್ಲ ಅಂತ ಅರ್ಥ. ನಿಂದು ಹೋಗಿದೆ ಅಂದರೆ ಹೋಗೇ ಬಿಟ್ಟಿದೆ, ನಂದು ಹೋಗಿದ್ರೆ ಈಗ ತೋರಿಸ್ತಾ ಇಲ್ಲ ಅಷ್ಟೇ, ಯಾವಾಗ ಆಗಬೇಕೋ ತೋರಿಸ್ತೆ. ಅನಾದಿಹಿ ದೇಹತೋಪಿ, ಅಲ್ಲಿ ಹೇಳಿದ್ರು ರಾಮದೇವರು ಪರಂಧಾಮಕ್ಕೆ ಹೋದರು ಅಂತ ಅಲ್ಲಿ ಹೇಳಿಬಿಟ್ರು. ಕೃಷ್ಣ ಜಾಂಬುವಂತನೇ ಕಂಡ, ರಾಮನಾಗಿಯೇ ಕಂಡ, ಪರಧಾಮಕ್ಕೆ ಹೋಗಿದ್ದೆ ಎಲ್ಲಿ ಕಾಣ್ತಿದ್ದೆ ಈಗ ಗೊತ್ತಾಯ್ತಿಲ್ಲ, ಈಗಲೇ ಕಂಡಿತ್ತು. ತಕ್ಷಣಾತಿಗೆ ಅರ್ಥ ಆಯ್ತು, ದೇವ್ರ ರೂಪಗಳಲ್ಲಿ ಏನಿಲ್ಲ, ಭೇದ ಇಲ್ಲ. ಅಕ್ರೂರ ಎಲ್ಲ ರೂಪನೂ ಕಂಡು, ಬ್ರಹ್ಮದ ಸ್ನಾನ ಮಾಡುವ ಎಲ್ಲ ರೂಪನೂ ಕಂಡುಬಿಟ್ಟ. ಮತ್ತು ವಿಶ್ವರೂಪ ಅರ್ಜುನ ಎಲ್ಲ ಕಾಣ್ತಾ ಇದ್ದ, ದೇವ್ರು ಯಾವ ರೂಪಗಳು ಪರಮಾತ್ಮಂದು ಏನಾಗಿಲ್ಲ, ಹೋಗಿಲ್ಲ. ಅನಾದಿ ದೇಹತೋಪಿ ಉಪಲಕ್ಷಣಂಚೈತತ್ ಮರಣರಹಿತ, ಪರಮಾತ್ಮ ಅಜ ಅಂದ್ರೇನು, ಜ ಹುಟ್ಟಿಲ್ಲ. ಮತ್ತೆ ಅಂಡರ್ಸ್ಟುಡ್ ಯಾವುದು ಅಂದರೆ ಸಾವಿಲ್ಲ ಅಂತ, ಸಾವಿಲ್ಲ ಅಂತ ಹೇಳಿಲ್ಲ, ಅದು ಅಂಡರ್ಸ್ಟುಡ್. ಯಾವನಿಗೆ ಹುಟ್ಟಿಲ್ಲ ಅವನಿಗೇನಿಲ್ಲ, ಸಾವು ಇಲ್ಲ, ಅದಕ್ಕೆ ಹೇಳ್ತಾರೆ. ಯಾವಾಗ ಊರಿಗೆ ಬಂದಿದೆ ಅಂತ, ಊರಿಗೆ ಯಾವಾಗ ಹೋಗಿದ್ದೆ ನಾನು, ಹೋಗೇ ಇಲ್ಲ. ಹೋಗಿಲ್ಲ ಅಂದರೆ ಏನು ಪ್ರಶ್ನೆ ಬರಲಿಲ್ಲ, ಬಂದಿರೋ ಪ್ರಶ್ನೆ ಬರೋದಿಲ್ಲ. ಹುಟ್ಟೇ ಇಲ್ಲ ಅಂದರೆ ಸಾವಿನ ಪ್ರಶ್ನೆ ಬರೋದಿಲ್ಲ, ಅದರಿಂದಾಗಿನೇ ಅಂಡರ್ಸ್ಟುಡ್. ಇಲ್ಲ ಏನು ಮಾಡಬೇಕು, ಅನಾದಿ ಪಾಪ ದೇವರಿಗೆ ಹುಟ್ಟಂತೂ ಇಲ್ಲ, ಸಾವು ಅಂತ ಇರ್ಬೋದಲ್ಲ ತಿಳ್ಕೊಬೋದು, ಎರಡೂ ಇಲ್ಲ. ಉಪಲಕ್ಷಣ ಚೈತತ್ ಮರಣರಹಿತ, ಅದಕ್ಕೆ ಆಚಾರ ಹೇಳಬೇಕಾದ್ರೆ ಏನಂತ ಹೇಳ್ತಾರೆ ಇದರೊಳಗೆ, ಇದರೊಳಗೆ ಅಜರಾಮರಣ ಸಕಲಾರ್ಥಿ ಹರಹ ಕಮಲಾಪತಿ ರೀಡ್ಯತಮೋ ಅವತುನಃ. ಅಜರಾಮರಣ ಏನರ್ಥ ಅದಕ್ಕೆ, ಅಜರ ಅಂದ್ರೆ ಮುಪ್ಪಿಲ್ಲ, ಮರಣ ಅಂದ್ರೆ ಸಾವಿಲ್ಲ, ಅಜರ ಅಮರಣ ಅಜರಾಮರಣ ಅದು ಪದ ತಿಳ್ಕೊಂಡು ಬಿಟ್ರೆ ಆ ದ್ವಾದಶ ಸ್ತೋತ್ರ ಅರ್ಥ ಆಗತ್ತ. ಏನ ಯಾರಿಗೆ, ಅದಕ್ಕೆ ಇಲ್ಲ ಅಂತ ಹೇಳಿದ್ರಲ್ಲ ಈಗಾಗಲೇ, ಅದು ಹುಟ್ಟೇ ಇಲ್ಲ ಅಂದ್ಮೇಲೆ ಏನಿಲ್ಲ ಸಾವಿಲ್ಲ ಅಂತ ಅರ್ಥ. ನಾನು ದೇಹತೋಪಿ ಅನಾ ಆದಿತ್ವಾ ದೇಹೇ, ಬರೀ ನನಗೆ ಸಾವಿಲ್ಲ ಅಂದ್ರೆ ಏನಾಗ್ತಿತ್ತು, ಹುಟ್ಟಿದೆಯೋ ಇಲ್ಲೋ ಅಂತ ಡೌಟ್ ಬರೋದು. ಹುಟ್ಟೇ ಇಲ್ಲ ಸಾವಿರ ಚಾನ್ಸೇ ಇಲ್ಲ, ಅದರಿಂದಾಗೇನೆ ಅದನ್ನು ಒತ್ತಿ ಹೇಳಿದ್ರು. ಹುಟ್ಟಿನ ಪ್ರಶ್ನೆ ಬಂದಿದ್ದರಿಂದ ಅದನ್ನು ಒತ್ತಿ ಹೇಳಿಬಿಟ್ಟು, ಸಾವಿರ ಪ್ರಶ್ನೆ ಇಬ್ಬರಿಗೂ ಇಲ್ಲ ಈಗ, ಅರ್ಜುನ ಇದ್ದಾನಾದ್ರಿಂದ ಪ್ರಶ್ನೆ ಇರೋದು ಹುಟ್ಟಿನಿಂದ ಶುರುವಾಗಿರೋದು, ಇನ್ನು ಸಾವು ಬರೋದು ಅದು. ಹುಟ್ಟೇ ಇಲ್ಲ ಅಂದಮೇಲೆ ಒಂದು ಉತ್ತರ ಕೊಟ್ಟಂತೆ ಆಯಿತು, ಅರ್ಜುನ ಅಜನಲ್ಲ ಅಂತ ಅರ್ಥ. ಇದರಿಂದ ನಾನು ಅಜ ಅಂತ ಹೇಳಿದ್ರೆ ಅರ್ಜುನ ಅಜನಲ್ಲ ಅಂದ್ರೆ ಹುಟ್ಟಿ ಬಂದವನು, ಪಾಂಡವರಾಜ ಕುಂತಿ ಎಲ್ಲ ಇದ್ದಾರೆ ಈಗ, ದೇರ್ಫೋರ್ ಹುಟ್ಟಿ ಬಂದಿರೋದ್ರೆ ಅರ್ಜುನ ಏನಿದೆ ಈಗ, ನಾಶನೂ ಇದೆ ಅಂತನೂ ಅರ್ಥ. ನಾನು ದೇಹತೋಪಿ ಅನಾದಿತ್ವಾದೇಹೇ ಆಕ್ಷೇಪೇ ಅಜತ್ವಾದಿ ಮಾತ್ರ ಕಥಮುಚ್ಚತೆ ಇತ್ಯತಃ ಅಯಮಾತ್ಮ, ಆತ್ಮ ಶಬ್ದಕ್ಕೆ ದೇಹ ಅಂತ ಅರ್ಥ ಹೇಳಿ. ಇಬ್ಬರಿಗೂ ಕೂಡ ಜೀವನಿತ್ಯ ಅಂದಮೇಲೆ ಏನು ವ್ಯತ್ಯಾಸ ಅಂದರೆ ಅವೇ ಆತ್ಮ ಇದ್ದೇ ತಾವತ ದೇಹತೋಪಿ ಅವಿನಾಶ ಮಾಚಷ್ಟೇ. ದೇಹತಃ ಹುಟ್ಟಿಲ್ಲ ಅಂದರೆ ದೇಹತ ಸ್ವರೂಪತಃ ಹುಟ್ಟಿಲ್ಲ ಸಾವಿಲ್ಲ, ದೇಹತಃ ಹುಟ್ಟಿಲ್ಲ ಸಾವಿಲ್ಲ. ತತ್ ಸಾಹಚರ್ಯ ತಜೋಪಿ ಇತ್ಯೇತದಪಿ ತಥೈವ ವ್ಯಾಖ್ಯೇಯಮಿತಿ ಭಾವೇನ ಅವ್ಯಯ ಇತಿ. ಅವ್ಯಯ ಶಬ್ದಕ್ಕೆ ಒಂದು ಅರ್ಥ ಬಂತು, ಅವ್ಯಯ ಶಬ್ದಕ್ಕೆ ಎರಡರ್ಥ, ಒಂದು ಸಾವಿಲ್ಲ ಅಜೋಪಿ ಸನ್ ಅವ್ಯಯಾತ್ಮ, ದೇಹಕ್ಕೆ ಸಾವಿಲ್ಲ ಅಂದಮೇಲೆ ದೇಹಕ್ಕೆ ಸಾವಿಲ್ಲ ಎಂದು ಬರುತ್ತೆ. ಅವ್ಯಯ ಶಬ್ದಕ್ಕೆ ಒಂದರ್ಥ ಏನು, ಸಾವಿಲ್ಲ. ಇನ್ನೊಂದರ್ಥ ವೃದ್ಧಿ ಹ್ರಾಸ ಇಲ್ಲ, ಗೊತ್ತಾಯ್ತಾ, ಅಂದರೆ ಬೆಳವಣಿಗೆನೂ ಇಲ್ಲ, ಸಂಕೋಚವಾಗೋದು ಇಲ್ಲ. ಉದಾಹರಣೆಗೆ ಲಕ್ಷ್ಮಣ ಹುಟ್ಟಿದ ಬೆಳೆದ, ಶತ್ರುಘ್ನ ಹುಟ್ಟಿದ ಬೆಳೆದ, ರಾಮದೇವರು ಹುಟ್ಟಿ ಬೆಳೀಲಿಲ್ಲ, ಹೇಗಿದ್ದಾರೆ ಒಂದೇ ರೀತಿ ಇದ್ದಾರೆ ಹೊರತು ಹುಟ್ಟು ಬೆಳವಣಿಗೆ ಇಲ್ಲ. ಆ ದೇವ್ರ ಮಹಿಮೆ ಮತ್ತೊಂದು ಹೌದು. ಅವ್ಯಯ ಅಂದರೆ ವಿಕಾರಣೆ, ವಿಕಾರ ಇಲ್ಲದವ್ರು ಅವ್ಯಯ, ವ್ಯಯ ಅಂದರೆ ವಿಕಾರಣೆ. ಸಾವಿರ ರೂಪಾಯಿ ಇದ್ದಿದ್ದು 100 ರೂಪಾಯಿ ಆದರೆ ಇದು ವಿಕಾರ ಆಯ್ತು, ಎಲ್ಲರೂ 1000 ರೂಪಾಯಿ 1000 ರೂಪಾಯಿ ಏನಾದ್ರು ಈಗ ಹೌದು, ಎಲ್ಲ ವಿಕಾರ ಒಂದು ಬಿಟ್ಟು ಗೊತ್ತಾಯ್ತಾ. ಅದು ಏನ ವಿಕಾರ ಹೋಗಿ ನಿತ್ಯತ್ವ ಹೋಗೇ ಬಿಡ್ತು, ಅದಕ್ಕೋಸ್ಕರ ಕ್ಲಿಯರ್ ಮಾಡ್ತಾ ಹೋಗ್ತಾನೆ ದೇವ್ರ ಮಹಿಮೆಯನ್ನ ಸ್ಪಷ್ಟ ಪರಮಾತ್ಮ ಹೇಳ್ತಾನೆ. ಹೌದು, ಚಿದಾನಂದ ಹೇಳಿ ಎಷ್ಟತ್ ಹೇಳಿದೆ ಮಾತನ್ನ, ಇವಾಗ ಸಕ್ಕರೆ ಹೆಚ್ಚಿರು ಗೊಂಬೆ ಮಾಡ್ತಾನೆ, ಕೈಕಾಲು ಇದೆಯಲ್ಲ ಅದಕ್ಕೀಗ, ಸಕ್ಕರೆ ಗೊಂಬೆಗೆ ಕೈಕಾಲು ಇದೆಯಲ್ಲ ಮನುಷ್ಯನ್ ಮಾಡಿದಾಗ, ಎಂತ ಕೈಕಾಲವು ಸಕ್ಕರೆ ಕೈಕಾಲ ಹೊರತು ರಕ್ತ ಮಾಂಸದ ಕೈಕಾಲಲ್ಲ. ಸೊ ಪರಮಾತ್ಮನ ಜ್ಞಾನಾನಂದಮಯ ದೇಹ ಅಂದರೆ ಅದ್ರ ಕೈಕಾಲುಗಳು ಕೂಡ ಏನು ಜ್ಞಾನಾನಂದಮಯ. ಶಶಿ ಸೂರ್ಯ ನೇತ್ರಂ ಗೊತ್ತಾಯ್ತಾ, ಅನಂತ ಪಾದ, ಅನಂತ ಪಾದ ಊರು ಎಲ್ಲವೂ ಅನಂತ. ಸಹಸ್ರಾಕ್ಷ ಉಳಿಸೋಗ್ತಾನೆ ಹೇಳ್ತಾ ಇದೆ, ಸಾವಿರ ಕಣ್ಣು, ಸಾವಿರ ಅನಂತ ಕಣ್ಣು, ಅನಂತ ಕಾಲು, ಅನಂತ ಕೈಗಳು, ಎಲ್ಲ ಪರಮಾತ್ಮ ಇರೋದ್ರಿಂದ ಅದು ಅದರ ವಿರೋಧ ಇಲ್ಲ. ಅದೇ ಎಲ್ಲವೂ ಆನಂದ. ಆತನ ರೋಮಗಳು ಏನವು? ಸಚ್ಚಿದಾನಂದಮಯ. ಅದಕ್ಕೆ ಕೃಷ್ಣಕೇಶ, ಕೃಷ್ಣಕೇಶ ಅದು ಕೂಡ ಹಾಗೆ. ಆತನ ಉಗುರು ಅದು ಕೂಡ ಹಾಗೆ ನಿತ್ಯ, ಅನಾದಿ ನಿತ್ಯ, ಅದು ಕೂಡ ಜ್ಞಾನಾನಂದಮಯ. ಅದಕ್ಕೆ ಅನಂತ ರೂಪ ಇದೆ. ಮತ್ತೆ ಅದರೊಳಗೆ ಎಲ್ಲ ಮತ್ಸ್ಯಾದಿ ಎಲ್ಲ ರೂಪ ಅದರೊಳಗಿದೆ. ಒಂದು ಗುಣದೊಳಗೆ ಅನಂತ ಗುಣಗಳು, ಒಂದು ರೂಪದ ಅನಂತ ರೂಪಗಳು. ದೇವರ ಮಹಿಮೆ ಅದು. ಅದೇ ಅಂತಹ ದೇವರ ಮಹಿಮೆನ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾವ ಸಂಸ್ಥೆನ ಆಶ್ಚರ್ಯನೂ ಅಂತ ಆಶ್ಚರ್ಯ ಅಲ್ಲ, ತಿಳಿತಿಲ್ಲ. ಯಾವ ಸಂಸ್ಥೆನ ಆಶ್ಚರ್ಯ ಕೂಡ ಅಷ್ಟು ಆಶ್ಚರ್ಯ ಅಲ್ಲ. ಅದು ಆಚಾರ್ಯ ಹೇಳಿದ ದೇವರ ಕಾನ್ಸೆಪ್ಟ್ ಇದೆಯಲ್ಲ, ಅದು ಯೋಚನೆ ಮಾಡಿದಷ್ಟು ಅಚ್ಚಾಶ್ಚರ್ಯಕರ. ಅಂತ ದೇವರನ್ನು ಯಾವ ವಸ್ತುನ ಯಾರೋ ಅವೃತ್ತಿ ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದರ ಮುಂದೆ ದೇವರ ಮಹಿಮೆ ಎಲ್ಲ ಅನುಭವದಲ್ಲ ಅನ್ಲೇಬೇಕು. ಏನಂದ್ರೂ ಜ್ಯೋತಿರ್ ದರ್ಶನ ಏನೇನು ಬೆಸ್ಟ್ ಹೇಳಕ್ಕೆ ಸಾಧ್ಯ ಅದೆಲ್ಲ ದೇವ್ರಿಗೆ ಹೇಳದೇ ಬಿಡ, ಮರಣರಹಿತ. ಹೌದು, ಎಲ್ಲ ಹಾಕ್ತಿರೋದು ಪರಮಾತ್ಮ. ನತಸ್ಯ ಪ್ರಾಕೃತಾಮೂರ್ತಿ ಮಾಂಸ ಮೇಧೋಸ್ತಿ ಸನ್ಮಯ, ಅದೆಷ್ಟು ಹೇಳಿದ್ದಾರೆ. ಅಜೋಪಿ ತೇತದಪಿ ತಥೈವ ವ್ಯಾಖ್ಯೇಯಮಿತಿ ಭಾವೇ ನಹವೇತಿ ಅಲ್ಪಿ ಅಪಿ ಪದಾತ್ ಪರಂ ಅಸ್ಯ ಅಲ್ಲಿಗೆ. ನಾಳೆ ದಿವಸ ಮುಂದಿನ ಭಾಗ. ಇದೆಲ್ಲ ದೇವರ ಮಹಿಮೆ. ಇನ್ನು ಹುಟ್ಟಿ ಹುಟ್ಟಿನೆಲ್ಲ ಹೇಳ್ತಾ ಹೋಗ್ತಾನೆ. ಈಗ ಇದೆಲ್ಲ ನಮಗೆ ತಿಳ್ಕೊಂಡು ನಾವೇನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಈಗ ಅದಕ್ಕೆ ಕಾರಣ ಕೊಡ್ತಾನೆ ಮತ್ತೆ, ಯಾಕೆ ತಿಳ್ಕೊಬೇಕು ಅಂದರೆ ಹೇಳ್ತಾನೆ.